ಇಂದ್ರ ಕಾಮರು ಸಮ. ಆ ಕಾಮನೆ ಕೃಷ್ಣನ ಮಗ ಪ್ರದ್ಯುಮ್ನಾಗಿ ಹುಟ್ಟಿತು. ಕುಮಾರನೇ ಶಿವನ ಮಗನಾಗಿ ಕುಮಾರಸ್ವಾಮಿ, ವಿಷ್ಣುವಿನವಾಗಿ ಪ್ರದ್ಯುಮ್ನ, ಅಲ್ಲಿ ಮನ್ಮಥ, ಇವೆಲ್ಲ ಒಂದೇ ರೂಪಗಳು. ಮನ್ಮಥ, ಕಾಮ, ಈ ಕುಮಾರಸ್ವಾಮಿ, ಪ್ರದ್ಯುಮ್ನ, ಇವೆಲ್ಲ ಕೂಡ ಒಬ್ಬೇ ದೇವತೆಯ ರೂಪಗಳು. ಅಲ್ಲಿ ನಾನಿದ್ದೇನೆ ಅಂತ ಪರಮಾತ್ಮ ಹೇಳೋದ್ರಿಂದ ನಾವು ಷಣ್ಮುಖರನ್ನು ಆರಾಧನೆ ಮಾಡೋದೇನು ತಪ್ಪಲ್ಲ, ಅದು ಸರ್ವೋತ್ತಮತ್ವೇನ ಆರಾಧನೆಯಲ್ಲ. ಆತ ದೇವ ಸೇನಾನಿ, ಒಳಗೆ ಭಾರತೀಯ ರಮಣನಾದ ಶ್ರೀಕೃಷ್ಣ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ಕುಮಾರಸ್ವಾಮಿ ಆರಾಧನೆ ಭಾರಿ ಶ್ರೇಷ್ಠ. ಅದು ಗೊತ್ತಿಲ್ಲದೆ ಏನ್ ಮಾಡ್ಕೊಂಡ್ಬಿಟ್ರು, ಸ್ಕಂದ ಮತ ಅಂತ ಹೊಸ ಮತ ಶುರುವಾಗಿ, ಸ್ಕಂದನೇ ಸರ್ವೋತ್ತಮ ಅಂತಕ್ಕಂಥ ಮತ ಶುರುವಾಗಿ ಬಿಟ್ಟು ಅದು ಆರಾಧನೆ ದಿಕ್ಕು ತಪ್ಪಿ ಹೋಯಿತು. ಅಂದರೆ ವೈದಿಕವಾದಂಥ ಕಲ್ಪನೆಗಳನ್ನು ಬಿಟ್ಟುಬಿಟ್ಟು ಅವೈದಿಕವಾದ ಚಿಂತನೆಯಲ್ಲಿ ಪರ್ಯವಸಾನವಾಯಿತು. ಇನ್ನು ಸರಸಾವಸ್ಮಿ ಸಾಗರ, ಸರೋವರಗಳಲ್ಲಿ ನಾನು ಸಾಗರ ಅಂತ ಹೇಳುತ್ತಾರೆ. ಸರೋವರಗಳಲ್ಲಿ ಸಾಗರ, ಸರೋವರಕ್ಕೂ ಸಾಗರಕ್ಕೇನು ಸಾಮ್ಯ ಅಂದರೆ ಎರಡು ಹರಿಯೋದಿಲ್ಲ, ಅದನ್ನು ಗಮನಿಸಬೇಕು. ಹರಿದ್ರೆ ಸರೋವರ ಅಲ್ಲ, ಹರಿದ್ರೆ ಸಮುದ್ರ ಅಲ್ಲ. ಸಮುದ್ರ ನದಿಗಳಿಗಿಂತ ಭಾರಿ ದೊಡ್ಡದು, ಆದರೆ ಹರಿಯೋದೇ ಇಲ್ಲ. ಇದು ಸಮುದ್ರದ ವಿಶೇಷ, ಸಮುದ್ರ ಹರಿಯೋದಿಲ್ಲ. ಇದು ಅತಿ ದೊಡ್ಡ ಸರೋವರ ಯಾವುದು ಅಂದರೆ ಸಮುದ್ರ. ಅದರಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಸರಸಾಮಸ್ಮಿ ಸಾಗರ, ಮಹರ್ಷೀಣಾಂ ಭೃಗುರಹಂ, ಗಿರಾಮಸ್ಮಿ ಏಕಮಕ್ಷರಂ, ಮಹರ್ಷಿ ಯಜ್ಞಾನಾಂ ಜಪಯಜ್ಞೋಸ್ಮಿ, ಸ್ಥಾವರಾಣಾಂ ಹಿಮಾಲಯ. ನಾಲ್ಕು ಮಾತಿನಲ್ಲಿ ಮಹರ್ಷಿಗಳಲ್ಲಿ ಯಾರಲ್ಲಿ ನನ್ನ ವಿಭೂತಿ ರೂಪ ಇದೆ? ಭೃಗುಮುನಿಗಳಲ್ಲಿ ಇದೆ. ಮಹರ್ಷೀಣಾಂ ಭೃಗುರಹಂ, ಗಿರಾಮಸ್ಮಿ ಏಕಮಕ್ಷರಂ, ಎಲ್ಲ ಮಾತುಗಳಲ್ಲಿ ಒಂದು ಅಕ್ಷರ ಇದೆ, ನನ್ನ ವಿಭೂತಿ ರೂಪ ಅದರೊಳಗಿದೆ. ಯಾವುದು? ಓಂಕಾರ. ಓಂಕಾರದೊಳಗೆ ಅಕಾರವು ಭಗವಂತ ವಿಶಿಷ್ಟವಾದ ವಿಭೂತಿ ರೂಪ ಉಂಟು. ಅದಕ್ಕೆ ಓಂಕಾರಕ್ಕೆ ಅಷ್ಟು ಮಹತ್ವ ಉಂಟು. ಯಾವುದೇ ಮಂತ್ರ ಮಂತ್ರ ಆಗಬೇಕಾದ್ರೆ ಓಂಕಾರ ಇದ್ರೆ ಮಾತ್ರ ಮಂತ್ರ, ಇಲ್ಲದ್ರೆ ಮಂತ್ರ ಅಲ್ಲವೇ ಇಲ್ಲ. ಎಲ್ಲ ಮಂತ್ರಗಳ ಮೂಲಭೂತವಾದಂತಹ ಸಿದ್ಧಿ ಕೊಡೋದು ಈ ಪ್ರಣವ ಮಂತ್ರ. ಅದು ಗಿರಾಮಸ್ಮಿ ಏಕಮಕ್ಷರಂ. ಮುಂದುವರಿಸಿ ಹೇಳುತ್ತಾರೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞಗಳಲ್ಲಿ ಯಾವ ಯಜ್ಞ ಭಾರಿ ಶ್ರೇಷ್ಠ ಅಂದ್ರೆ ಜಪಯಜ್ಞ ತುಂಬಾ ಶ್ರೇಷ್ಠವಾದದು. ಯಜ್ಞಾನಾಂ ಜಪಯಜ್ಞೋಸ್ಮಿ, ಅದಕ್ಕೆ ಜಪ ಮಾಡಿಸೋದು ಅಂತ ಕರೀತಾರಲ್ಲ, ಯೋಚನೆ ಮಾಡೋದು ಜಪಯಜ್ಞ. ಅಂತ ಜಪಗಳಲ್ಲಿ ಸರ್ವಶ್ರೇಷ್ಠ ಜಪ ಯಾವುದು? ಗಾಯತ್ರಿ ಮಂತ್ರ ಜಪ ನೋಡಿ, ಜಪ, ಗಾಯತ್ರಿ ಮಂತ್ರ ಜಪ. ಇದನ್ನೆಲ್ಲ ಯೋಚನೆ ಮಾಡಿದರೆ ನಾವು ಯಾವುದರಿಂದ ಸಿದ್ಧಿ ಮಾಡ್ಕೊಳ್ಳೋಕೆ ಬರುತ್ತೆ? ತುಂಬ ಜನ ಇವತ್ತಿನ ಕಾಲದೊಳಗೆ ಬೇರೆ ಯಾವುದು ಮಾಡಿದ್ರೆ ಆಗೋ ಗ್ಯಾರಂಟಿ ಇಲ್ಲ. ಜಪ ನಮ್ಮ ಕೈಯಲ್ಲಿ ಇರೋದು ನಾವು ಮಾಡಿರ್ತಾರೆ, ಇನ್ನೊಬ್ಬರು ಡಿಪೆಂಡ್ ಆಗೋ ಕಾಲ ಇಲ್ಲ. ಡಿಪೆಂಡ್ ಆಗಬೇಕಾಗಿಲ್ಲ, ನಾವು ನಿಶ್ಚಿಂತ ಸ್ವಚ್ಛವಾಗಿ ಕೂತ್ಕೊಂಡು ಬಿಟ್ಟು ದೇವರಲ್ಲಿ ಭಕ್ತಿ ಇಟ್ಟುಕೊಂಡು ಆಯಾ ಮಂತ್ರವನ್ನು ಜಪ ಮಾಡ್ತಾ ಹೋಗ್ಬಿಟ್ಟು ಒಳ್ಳೆ ಸಿದ್ಧಿ ಬರಬೇಕು. ನಾರಾಯಣ ಮಂತ್ರ ಇದೆ, ಕೃಷ್ಣ ಮಂತ್ರ ಇದೆ, ರಾಮ ಮಂತ್ರ ಇದೆ, ಗಣೇಶಾದಿ ಮಂತ್ರ, ಎಲ್ಲ ಮಂತ್ರಗಳು ಯೋಗ್ಯನೇ. ಅನುಸಂಧಾನ ಅರ್ಥ ಸರಿ ಗೊತ್ತಿರಬೇಕಷ್ಟೆ. ದೇವತೆಗಳಲ್ಲಿ ತಾರತಮ್ಯ ಜ್ಞಾನ ಇರಬೇಕು, ಆ ಮಂತ್ರದ ಅರ್ಥ ಗೊತ್ತಿರಬೇಕು, ಅದಕ್ಕೆ ಅಂಗನ್ಯಾಸ ಕರನ್ಯಾಸ ಎಲ್ಲ ಇರಬೇಕು. ಮತ್ತೆ ಧ್ಯಾನ ಮಂತ್ರ, ಪ್ರಾಣಾಯಾಮ, ಕೃಷ್ಣಾರ್ಪಣ, ಬುದ್ಧಿ, ತರ್ಪಣ, ಹೋಮ ಅಂತ ಅಂಗಗಳವಕ್ಕೆಲ್ಲ ಕೂಡ ಒಟ್ಟು ಜಪಯಜ್ಞ ತುಂಬ ಶ್ರೇಷ್ಠವಾದ ಯಜ್ಞ. ಆ ದೃಷ್ಟಿಯಿಂದ ನಾವು ಯಾವಾಗ ಹೆಚ್ಚರ್ತಂತೇವೆ ಫಲ ಕೊಡ್ತದೆ ಅಂತ ಅರ್ಥ. ಸುಮ್ಮನೆ ಕಾಫಿ ಅಂದ್ರೆ ಕಾಫಿ ಕಾಫಿ ಅಂತ ಹೆಚ್ಚರ್ತಂದ ತಕ್ಷಣ ಕೊಡೋರಿಗೆ ಹೋಗೋದಿಲ್ಲ ಅಂತ ಯಾರೇ ಕೊಟ್ಟು ಬಿಡ್ತಾನೆ, ಬಿಡೋದಿಲ್ಲ. ಯಾವಾಗ ಅರ್ಥ ಹಾಕು ಹಾಕು ಕೊಡು ಕೊಡು, ರಿಪಿಟೇಷನ್. ಜಪ ಶಬ್ದಕ್ಕೆ ಮೂಲತಃ ಅರ್ಥ ರಿಪಿಟೇಷನ್ ಅಂತ. ಒಂದ್ಸತಿ ಹೇಳಿದ್ರೆ ಜಪ ಅಲ್ಲ, ರಿಪೀಟ್ ಮಾಡಿದ್ರೆ ಮಾತ್ರ ಜಪ ಆಗೋದು. ರಿಪೀಟ್ ಮಾಡಬೇಕಂತ ಯಾವುದೇ ಮಂತ್ರ ಜಪ ಆಗಬೇಕಾದ್ರೆ ಕನಿಷ್ಠ 108 ಸರ್ತಿ ಹೇಳಬೇಕು. 108 ಸರ್ತಿ ಹೇಳಿದ್ರೆ ಹೋದ್ರೆ ಜಪ ಆಗೋದಿಲ್ಲ. ಇದು ಮೊದಲನೇದು. ಮಿನಿಮಮ್ ಅಂದ್ರೆ 108, ಇದು ಹೆಚ್ಚೇಳ್ಬೋದು, ತಪ್ಪಲ್ಲ. ಕಡಿಮೆ ಹೇಳಾಗಿಲ್ಲ. ಕಡಿಮೆ ಹೇಳಿದ್ರೆ ಜಪ ಆಗೋದು ಒಂದೇ ಒಂದು, ಗಾಯತ್ರಿ ಒಂದೇ. ಗಾಯತ್ರಿ ಮಿನಿಮಮ್ 10 ಆದ್ರೆ ಹೇಳಿ, 108 ಅಂದ್ರೆ ಟೈಮ್ ಆಗೋದಿಲ್ಲ ಅಂತ ತಪ್ಪಿಸ್ಬಿಡ್ತಾನೆ ಅಂತ ಹೇಳಿ ತುಂಬಾ ಕಡಿಮೆ ಅವಕಾಶ ಕೊಟ್ಟು ಗಾಯತ್ರಿ ಮಂತ್ರಕ್ಕೆ ಒಂದೇನೆ. ತುಂಬಾ ಆಪತ್ತು ಬಂದ್ರೆ, ಅನಿವಾರ್ಯವಾಗಿದ್ರೆ, 108 ಹೇಳಕ್ಕಾಗದೆ ಹೋದ್ರೆ 10 ಆದ್ರೆ ಹೇಳಿ, ಬೇರೆ ಯಾವ ಮಂತ್ರಗಳು 10 ಪ್ರಯೋಜನ ಇಲ್ಲ, 108 ಆಗಬೇಕು. ಅದು ಹೆಂಗಸರು ಗುರುಮಂತ್ರ ಅಂತ ಏನು ಹೇಳ್ತಾರೆ, ಅದು 108 ಹೇಳಿದ್ರೆ ಗುರುಮಂತ್ರನೇ ಹೊರತು ಸ್ವಲ್ಪ ಹೇಳಿದ್ರೆ ಆಗೋದೇ ಇಲ್ಲ. ಅಷ್ಟು ಬಾರಿ ಹೇಳಲೇಬೇಕಾದ್ರೆ ಇದು ಮಂತ್ರದ ಒಂದು ವಿಶೇಷ. ಅಂಥ ಆದರೆ ನನ್ನ ಸನ್ನಿಧಾನ ಇದೆ ಅಂತ ಹೇಳ್ತಾರೆ, ಅದು ಎಫೆಕ್ಟಿವ್ ಅಂತ ಅರ್ಥ. ಎಲ್ಲಿ ಭಗವಂತನ ಸನ್ನಿಧಾನ ಇರ್ತದೋ ಅದು ಬಲುಬೇಗ ಪರಿಣಾಮಕಾರಿ ಆಗ್ತದೆ, ಆದ್ದರಿಂದ ಅದನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಸ್ಥಾವರಾಣಾಂ ಹಿಮಾಲಯ, ಮತ್ತು ಸ್ಥಾವರಗಳಲ್ಲಿ ಹಿಮಾಲಯದಲ್ಲಿ ನಾನಿದ್ದೇನೆ, ನನ್ನ ವಿಭೂತಿ ರೂಪ ಇದೆ. ಈ ಮಾತು ಇವತ್ತಿಗೂ ಸತ್ಯವಾಗಿರೋ ಮಾತು. ಮೌಂಟ್ ಎವರೆಸ್ಟ್ ಬಿಟ್ಟು ಇನ್ನೆಲ್ಲೂ ಇನ್ನೊಂದಿಲ್ಲ. ಹಿಂದಿನ ಕಾಲದ ಭೂಗೋಳ ಭಾರಿ ಕಡಿಮೆ ಗೊತ್ತಿದ್ದ ಜನಕ್ಕೆ ಅಂತ ಹೇಳ್ತಾರೆ. ಇವತ್ತು ಗೀತೆ ಓದಿಬಿಡಿ, ಇವತ್ತೇನಾದರೂ ಗೀತೆ ಲಿಮಿಟೆಡ್ ಸೆನ್ಸ್ ಅಲ್ಲಿ ಬಂದ ಗ್ರಂಥವಾಗಿದ್ದಿದ್ರೆ ಸುಳ್ಳಾಗಬೇಕಾಗಿತ್ತು, ಸುಳ್ಳಾಗಲೇ ಇಲ್ಲ. ಇವತ್ತಿಗೂ ಸತ್ಯವಾದ ಮಾತು ಇದರಲ್ಲಿ ಹೇಳಿದ ಯಾವ ಮಾತು ಸುಳ್ಳಾಗಿಲ್ಲ. ಆದ್ದರಿಂದ ಕೃಷ್ಣ ಏನೋ ಹೇಳಬೇಕು ಅಂತ ಹೇಳಿದ್ದಲ್ಲ, ಅದು ಅತ್ಯಂತ ಖಚಿತವಾದ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಇವತ್ತಿಗೂ ಹಿಮಾಲಯ ಪರ್ವತದ ಎತ್ತರ ಮತ್ತೊಂದಕ್ಕಿಲ್ಲ, ಎತ್ತರ ಅಷ್ಟೇ ಹಿಮಾಲಯಕ್ಕಲ್ಲ, ಎಂಥ ಪಾವಿತ್ರ ಇದೆ ಹಿಮಾಲಯಕ್ಕೆ. ಗಂಗಾದಿ ನದಿಗಳು ಹುಟ್ಟೋರು ಅಲ್ಲೇನೆ, ಮಾನಸ ಸರೋವರ ಇರೋದು ಅಲ್ಲೇನೆ, ಕೈಲಾಸಾದಿಗಳಿರೋದು ಅಲ್ಲೇನೆ, ಬದಿರಿರೋದಲ್ಲಿ ಎಲ್ಲ ಕೇದಾರಾದಿ ಕ್ಷೇತ್ರಗಳಿರೋದು ಅಲ್ಲೇನೆ, ಇದರ ಅರ್ಥ ಮಾಡಿಕೊಂಡ್ರೆ ಕೇದಾರದ ಸ್ಮರಣೆ ನಿಷಿದ್ಧ ಅಲ್ಲ, ಅನೇಕರಿಗೆ ಗೊತ್ತಿಲ್ಲ, ಕೇದಾರದ ಸ್ಮರಣೆ ನಿಷಿದ್ಧ ಅಲ್ಲ, ಗಮನ ನಿಷಿದ್ಧ ಹೊರತು ಇದಲ್ಲ. ಬದರಿ ಎಷ್ಟು ಉಂಟು, ಗಂಗೋತ್ರಿ ಯಮುನೋತ್ರಿ ಎಲ್ಲ ಇರೋದು ಹಿಮಾಲಯದೊಳಗೇನೆ. ಅಷ್ಟು ಪವಿತ್ರವಾದಂಥ ಮತ್ತೊಂದು ಸ್ಥಾವರ ಇಲ್ಲ. ಅದರಿಂದಾಗಿನೆ ಭಗವದ್ಗೀತೆ ಹೇಳ್ತಾ ಇದೆ, ಸ್ಥಾವರಾಣಾಂ ಹಿಮಾಲಯ ಅಶ್ವತ್ಥಶ್ಚಾಸ್ತಿ ವೃಕ್ಷಾಣಾಂ ದೇವರ್ಷೀಣಾಂಚ ನಾರದ ಇದು ಗಂಧರ್ವಾಣಾಂ ಚಿತ್ರರಥ ಸಿದ್ಧಾಣಾಂ ಕಪಿಲೋ ಮುನಿ. ಹೀಗೆ ಎಲ್ಲೆಲ್ಲಿ ತನ್ನ ವಿಭೂತಿ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಅದೆಲ್ಲವನ್ನು ನೋಡ್ತಾ ನಾಳೆ ದಿವಸ ಮುಂದಿನ ವಿಭೂತಿಗಳ ಪಟ್ಟಿ ಮತ್ತು ಮುಖ್ಯವಾಗಿರ್ತಕ್ಕಂಥ ಗೊಂದಲದ ಪರಿಹಾರ. ಇಲ್ಲಿ ವಿಭೂತಿಗಳು ಯಾಕೆ ಹೊಂದಾಣಿ ಏನೇನೋ ಕಾಣ್ತಾ ಇದ್ದೇವಲ್ಲ ಹೇಗೆ ಅಂಥೇಳಿ ಅದನ್ನ ಹೇಗೆ ಅಪ್ಲೈ ಮಾಡಿಕೊಳ್ಬೇಕು ಅನ್ನೋ ಒಂದು ಕಲ್ಪನೆ. ಆ ವಿಭೂತಿ ರೂಪವನ್ನು ತಿಳ್ಕೊಂಡಾದ್ಮೇಲೆ ಅಪ್ಲೈ ಮಾಡಿಕೊಳ್ಳೋದು ಹೇಗೆ, ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಅರ್ಜುನ ಕೇಳಿದ್ನಲ್ಲ, ಆ ವಿಚಾರದೊಂದಿಗೆ ಈ ಬಾರಿಯ ಪ್ರವಚನ ಮಾಲಿಕೆ ನಾಳೆಗೆ ಮುಕ್ತಾಯವಾಗ್ತಾ ಇದೆ, ಮಂಗಳವಾಗ್ತಾ ಇದೆ. ನಾಡಿದ್ದು ಏಕಾದಶಿ ಆದ್ದರಿಂದ ನಾಳೆನೇ ಮಂಗಳ. ಒಂದು ಅನೇಕ ವೈಕುಂಠ ಏಕಾದಶಿ ಬಗ್ಗೆ ಕೇಳಿದರು. ವೈಕುಂಠ ಏಕಾದಶಿ ಆಗೋದು ಯಾವಾಗ ಅಂತ ಕೇಳಿದರೆ ಧನುರ್ಮಾಸ ಶುಕ್ಲಪಕ್ಷದ ಏಕಾದಶಿ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಧನುರ್ಮಾಸ ಶುಕ್ಲಪಕ್ಷದ ಏಕಾದಶಿ ಆಗಬೇಕು. ಅದಕ್ಕೆ ಅಟ್ಯಾಚ್ ಆಗಿ ಮುಕ್ಕೋಟಿ ದ್ವಾದಶಿ ಬರುತ್ತೆ, ಬರುತ್ತೆ ಮುಕ್ಕೋಟಿ ದ್ವಾದಶಿ ಬರು. ಈ ಸತ್ತು ಏನಾಗಿದೆ ಅಂದರೆ ಮೊದಲು ಇನ್ನೂ ಕೂಡ ದ್ವಾದಶಿ ದಿವಸ ಮೊದಲು ವೈಕುಂಠ ಏಕಾದಶಿ ನಾಡಿದ್ದೇನೆ, ಮೊದಲು ಬರೋದು ಇನ್ನೂ ಇದು ಬಂದಿರೋದಿಲ್ಲ, ಸಂಕ್ರಮಣ ಬಂದಿರೋದಿಲ್ಲ, ಅದು ಮುಕ್ಕೋಟಿ ದ್ವಾದಶಿ ಆಗೋದಿಲ್ಲ. ಅದು ಮುಂದಿನ ಸಲ 15 ತಾರೀಕು ಸಂಕ್ರಮಣ ಬರೋ ಹೊತ್ತಿಗೆ ಇದು ಹೋಗ್ಬಿಟ್ಟಿರ್ತದೆ, ದ್ವಾದಶಿ ಬರೋ ಹೊತ್ತಿಗೆ ಸಂಕ್ರಮಣ ಹೋಗ್ಬಿಟ್ಟಿರ್ತದೆ, ಅದರಿಂದ ಅದು ಆಗೋದಿಲ್ಲ. ಸೊ ಮುಕ್ಕೋಟಿ ದ್ವಾದಶಿ ಆಚರಣೆ ಆ ಅರ್ಥದಲ್ಲಿ ಇಲ್ಲ, ಆದರೆ ಅವತ್ತು ಸಂಕ್ರಮಣ ಇರೋದು ಹೌದು. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದೇ ಮುಕ್ಕೋಟಿ ದ್ವಾದಶಿ ಅಂತ ಹೇಳ್ಕೊಬಿಟ್ಟು ನಾಡಿದ್ದೇ ಮುಕ್ಕೋಟಿ ದ್ವಾದಶಿ ಅಂತ ಹೇಳಿ ವೈಕುಂಠ ಏಕಾದಶಿ ಇದೇ ವೈಕುಂಠ ಏಕಾದಶಿ ಆಗ್ತದೆ. ಆದ್ರೆ ತಿರುಪತಿ ಆ ಕಡೆಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಜನವರಿಯಲ್ಲಿ ಬರ್ತದಲ್ಲ ಅದನ್ನು ವೈಕುಂಠ ಏಕಾದಶಿ ಮಾಡಿಬಿಟ್ಟು ಮಾರನೇ ದಿವಸದಲ್ಲಿ ಮುಕ್ಕೋಟಿ ದ್ವಾದಶಿ ಅಂತ ಅವ್ರು ಮಾಡ್ತಾರೆ. ಇದು ಪದ್ಧತಿ. ಕೆಲವೊಮ್ಮೆ ನಮ್ಮಲ್ಲಿ ಜಗಳ ಅದು ಬೇರೆ ಇದು ಬೇರೆ ಎಂಬುದು ಯಾವಾಗಲೂ ಇದ್ದಿದ್ದೇ, ಆದ್ರಿಂದ ಈ ಸತ್ತಿ ಇದು ವ್ಯತ್ಯಾಸವಾಗಿ ನಾಡಿದ್ದು ಮಾಡೋದು ಒಂದು ಪಕ್ಷ, ಸಾಮಾನ್ಯವಾಗಿ ನಮ್ಮ ಕಡೆಯೆಲ್ಲ ಮಾಡೋದೆಲ್ಲ ವೈಕುಂಠ ಏಕಾದಶಿ ನಾಡಿದ್ದೇನೆ. ಆದರೆ ತಿರುಪತಿಯಲ್ಲಿ ಮಾಡತಕ್ಕಂಥದ್ದು ಮಾತ್ರ ಅದು ಈ ವರ್ಷ, ಪ್ರತಿ ವರ್ಷ ಹಾಗಾಗಿ ವ್ಯತ್ಯಾಸ ಬರೋದಿಲ್ಲ, ಆಗಾಗ್ಗೆ ಬರುತ್ತೆ ಅಂತ ವ್ಯತ್ಯಾಸ ಬಂದಿದೆ. ಅದು ಮುಂದಿನ ಸತ್ಯ ಮಾಡಿ ಮುಕ್ಕೋಟಿ ದ್ವಾದಶಿ ಮರುದಿವಸ ಮಾಡ್ತಾರೋ ಅದು ವ್ಯತ್ಯಾಸ ಅಷ್ಟೇ. ಅಷ್ಟು ತಿಳ್ಕೊಂಡ್ರೆ ಸಾಕು ಅಂತ ಹೇಳಿ ನಾಳೆ ದಿವಸ ಮಂಗಳ ದಿವಸವಾದ್ದರಿಂದ 6:00 ಪ್ರಾರಂಭವಾಗ್ತದೆ. 6:00 ಪ್ರಾರಂಭವಾಗಿ 8:30 ಇಡೀ ದಶವಾಧ್ಯಾಯ ವಿಭೂತಿ ಯೋಗದ ಮಂಗಳ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ
ಹಲೋ, ಶ್ರೀ ಗುರುಭ್ಯೋ ನಮಃ. ಭಕ್ತ ಮಹಾಶಯರಲ್ಲಿ ಒಂದು ವಿಜ್ಞಾಪನೆ. ಈ ದಿನ ಮಂಗಳ ಕಾರ್ಯಕ್ರಮ, ಭಗವದ್ಗೀತೆಯ ಮಂಗಳ ಕಾರ್ಯಕ್ರಮ ಅಲ್ಲಿ ನೋಟಿಸ್ ಬೋರ್ಡ್ನಲ್ಲಿ 15 ಅಂತ ಇದೆ. ನಾಳೆ ದಿವಸ ಯಾವ ಕಾರ್ಯಕ್ರಮನೂ ಇರೋದಿಲ್ಲ. ಭಗವದ್ ಭಕ್ತರು ಬಂದು ರಾಮದೇವರ ಒಂದು ಸೇವಾರ್ಥ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ನಾಳೆ. ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದೀವಿ, ಈ ದಿವಸದ ಮಂಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಈ ದಿನ ಮಂಗಳ ಕಾರ್ಯಕ್ರಮ, ಭಗವದ್ಗೀತೆಯ 10ನೇ ಅಧ್ಯಾಯದ ಮಂಗಳ ಕಾರ್ಯಕ್ರಮ. ಮೊದಲಿಗೆ ವೇದ ಘೋಷ, ಶ್ರೀ ವೇದ ಬ್ರಹ್ಮ ಶ್ರೀ ರಮಾನಂದ ಭಟ್ರವರು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥೋ ದೇವಾವಂತನಾಯತ ವಿಷ್ಣುರ ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿಃ ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದದೇ ಪದಂ ಸಮೋಳ್ಯಮಸ್ಯ ಪಾಂ ಸುರೇ ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ಗೋಪ ಅದಾಭ್ಯಃ ಅಥೋ ಧರ್ಮಾಣಿ ಧಾರಯನ್ ವಿಷ್ಣೋಃ ಕರ್ಮಾಣಿ ಪಶ್ಯತ ಯತೋ ವ್ರತಾನಿ ಪಶ್ವಸೇ ಇಂದ್ರಸ್ಯ ಯುಜ್ಯಸಖಾಃ ತದ್ವಿಷ್ಣೋಃ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವಿ ಏವ ಚಕ್ಷುರಾ ತತಂ ತದ್ವಿಪ್ರಾ ಸ್ವವಿಪನ್ಯವಾ ಜಾಗೃವಾಂ ಸಸ್ಯಮಿಂಧತೆ ವಿಷ್ಣಾರ್ಯತ್ ಪರಮಂ ಪದಂ. ಓಂ ಸ್ವಸ್ತಿ.
ವೇದ ಘೋಷ ಮಾಡಿದ ಶ್ರೀ ರಮಾನಂದ ಭಟ್ರ ಅವರಿಗೆ ಧನ್ಯವಾದಗಳು. ಈಗ ಪ್ರಾರ್ಥನೆ, ಶ್ರೀಮತಿ ಗಾಯತ್ರಿ.
ಶ್ರೀ hari kaya kainandhi khagavara galana karuna
ಸುಶ್ರಾವ್ಯವಾಗಿ ಪ್ರಾರ್ಥನೆ ಮಾಡಿದ ಶ್ರೀಮತಿ ಗೀತಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತಾನಂತ ವಂದನೆಗಳು. ಈಗ ಆಚಾರ್ಯರಿಗೆ ನಮ್ಮ ರಾಮ ಮಂದಿರಂ ಅಸೋಸಿಯೇಷನ್ ಪರವಾಗಿ ಸನ್ಮಾನ ಮಾಡ್ತಾ ಇದ್ವಿ. ಕಾರ್ಯದರ್ಶಿ ಜಗನ್ನಾಥ ರಾಯರು, ರಾಮರಾಯರು,
ಯಾವದ್ವಾಯುಪ್ಲವಾ ಆಯತಿ ತಾವಜ್ಜೀವ ಜಯ ಆಜಯ ನ ಚೌರಭಜನ್ನ ಚ ಸರ್ಪಭಜನ್ನ ಚ ವ್ಯಾಘ್ರಭಜನ್ನ ಚ ಮೃತ್ಯುಭಯಂ ಯಸ್ಯಾಪಮೃತ್ಯುರ್ನ ಚ ಮೃತ್ಯುಸರ್ವಂ ಲಭತೆ ಸರ್ವಂ ಜಯತೆ ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿತಿಷ್ಠತಿ.
ಶ್ರೀಮತಿ ಗಾಯತ್ರಿ ದಂಪತಿಗಳು ಆಚಾರ್ಯರಿಗೆ ಸನ್ಮಾನ ಮಾಡ್ತಾ ಇದೆ. ಈ ನಮ್ಮ ರಾಮ ಮಂದಿರಂ ಅಸೋಸಿಯೇಷನ್ನಲ್ಲಿ ತಾರೀಖ್ 24/12/2002 31 ಡಿಸೆಂಬರ್ 2002 ಭಾಗವತ ಸಪ್ತಾಹ ಪ್ರವಚನ ಕಾರ್ಯಕ್ರಮ ಇದೆ. ತಾರೀಖ್ 24/12 and 25/12 ಸಾಯಂಕಾಲ 6-8 ಸರಸ್ವತಿ ಪುತ್ರ ವದ್ದಿಪರ್ತಿ ಪದ್ಮಾಕರ್ರವರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ರಾಮ ಮಂದಿರಂ ಅಸೋಸಿಯೇಷನ್ ಪರವಾಗಿ ಕೋರ್ಕೋತಿದ್ದೇವೆ. 24-31 24-25 6-8 26-9 ಮತ್ತೆ ಸಾಯಂಕಾಲ 6:30-8 ಇರುತ್ತೆ. ದಯವಿಟ್ಟು ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಪ್ರಾರ್ಥಿಸ್ತೀವಿ. ಹಾಗೂ ನಮ್ಮ ಧನುರ್ಮಾಸದ ಪ್ರಯುಕ್ತ ಬೆಳಗ್ಗೆ ನಾಡಿದ್ದು 16 ಬೆಳಗ್ಗೆ ಶ್ರೀರಾಮರ ಪೂಜೆ ಬೆಳಗ್ಗೆ 5 ಪ್ರಾರಂಭವಾಗಿ 7:30 ಕಾರ್ಯಕ್ರಮ ಮುಗಿಯುತ್ತೆ. 6 ಮಂಗಳಾರತಿ ಇರುತ್ತೆ. ಅದಾದ ನಂತರ ಮಹಿಳೆಯರಿಂದ ಭಜನೆ ಕಾರ್ಯಕ್ರಮ ಇರುತ್ತೆ. ಎಲ್ಲ ಮಹಿಳೆಯರು ಮಹನೀಯರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಅಸೋಸಿಯೇಷನ್ ಪರವಾಗಿ ಕೋರ್ಕೊತಾ ಇದ್ದೀನಿ. ಈಗ ಆಚಾರನ ಪ್ರವಚನ ಮುಂದುವರಿಸಬೇಕಾಗಿ ಪ್ರಾರ್ಥಿಸ್ಕೊತಾ ಇದ್ದೀನಿ.
ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜಯತ್ಯಜೋ ಖಂಡಗುಣೋರು ಮಂಡಲಃ ಸದೋದಿತೋ ಜ್ಞಾನವರೀಚಿ ಮಾಲೀ ಸ್ವಭಕ್ತ ಹರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಜಯತ್ಯ ಸಂಖ್ಯೋರು ಬಲಾಂಬು ಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞರದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಪತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಂದ ಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಉಮೇಶಾದ್ಯಾಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೇ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಹಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣ ಸರ್ವೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಉಚ್ಯತೆ. ಗುಣಗಣನಿಲಯಂ ಪತಿಮ್ರಮಾಯಾಃ ಜಗದಗದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. லட்சுமீநாராயணம் நத்வா பூர்ணபோதான் குருனபி குருபஸ்ரீகிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரமபவித்ரவாத ஸ்ரீமத் பகவத்கீதே ஸ்வதஹ பகவந்தனே தன்ன பக்கி எல்ல ரீதிய மகாத்யவன்னு மாஹிதியன்னு சக கொடுத்தக்கந்த அத்தியந்த பூர்வவாத கிரந்த அந்த பகவத்கீதையன்ன ஸ்வதஹ கிருஷ்ணரூபதிந்த ஹேடிதல்லது வியாசரூபதிந்த அதன்னு பரதித்தனே. ಮಹಾಭಾರತದಂತ ಗ್ರಂಥ ಇಲ್ಲ, ಅದರಲ್ಲಿ ಬರತಕ್ಕಂಥ ಅತ್ಯಂತ ಸಾರಭೂತವಾದ ಭಾಗಗಳಲ್ಲಿ ಒಂದು ಉಪದೇಶ ಅದು ಭಗವದ್ಗೀತೆ, ಒಂದು ಸ್ತೋತ್ರ ಅದು ವಿಷ್ಣು ಸಹಸ್ರನಾಮ ಸ್ತೋತ್ರ. ಇವೆರಡೂ ಸಹ ಮನುಷ್ಯನ ಜೀವನಕ್ಕೆ ಅತ್ಯಂತ ಮೂಲಭೂತವಾದ ಸಾಧನೆಯ ಪರಿಚಯ ಮಾಡಿಕೊಡ್ತಕ್ಕಂತಹ ಸರ್ವಶ್ರೇಷ್ಠವಾದಂಥ ಕೃತಿಗಳು. ಅಂತಹ ಕೃತಿಗಳಲ್ಲಿ ಭಗವದ್ಗೀತೆಯನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭವೇ, ಉಪದೇಶ ಮಾಡ್ತಕ್ಕಂಥ ಸಂದರ್ಭವೇ ಅತ್ಯಂತ ರೋಚಕವಾದದ್ದು. ಯುದ್ಧರಂಗದೊಳಗೆ ಶಸ್ತ್ರಾಸ್ತ್ರಗಳ ಮಧ್ಯೆ ಸರ್ವಶ್ರೇಷ್ಠವಾದ ಶಾಸ್ತ್ರ ಘೋಷವನ್ನು ಭಗವಂತ ಮಾಡ್ತಾನೆ ಅಂದರೆ ಅದರಿಂದಲೇ ಸಾಕು ಕೃಷ್ಣ ಸರ್ವೋತ್ತಮ ಅಂತ ಹೇಳೋದಕ್ಕೆ. ಸಣ್ಣ ಪುಟ್ಟ ಗಲಾಟೆ ಇದ್ದರೆ ಶಾಲಾ ಕಾಲೇಜು ಬಂದ್ ಅಂತ ಹೇಳಿಬಿಡ್ತಾನೆ. ಅಂತಹ ಹೊತ್ತಿನಲ್ಲಿ ಕುರುಕ್ಷೇತ್ರದಂಥ ಯುದ್ಧದೊಳಗೆ ಭಗವದ್ಗೀತೆಯಂತಹ ಶಾಸ್ತ್ರವನ್ನು, ಅದು ಸರ್ವಶ್ರೇಷ್ಠವಾದ ಶಾಸ್ತ್ರವನ್ನು ಉಪದೇಶ ಮಾಡ್ತಾನೆ ಕೃಷ್ಣ ಅಂದರೆ ಎಂಥ ಸಾಮರ್ಥ್ಯ ಭಗವಂತನದು. ಅದು ಕೃಷ್ಣ ಹೇಳ್ತಾನೆ, ಅರ್ಜುನ ಮಯಾ ತತಮಿದಂ ಸರ್ವಂ ತೆಗದ ವ್ಯಕ್ತ ಮೂರ್ತಿನ ಅಹಂ ಸರ್ವಶ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ. ಇವೆಲ್ಲವೂ ಕೂಡ ಭಗವಂತನ ಮಹಾತ್ಮ್ಯಕ್ಕೆ ಪ್ರಾಕ್ಟಿಕಲ್ ಆಗಿ ಅಲ್ಲೇ ಕಂಡಂತ ಹಿರಿಮೆ ಅದು. ಏನನ್ನು ಬೇಕಾದ್ರೂ ಮಾಡಬಲ್ಲೆ ಅಂತ ಹೇಳೋದಕ್ಕೆ ಅದಕ್ಕಿಂತ ಒಂದು ದೃಷ್ಟಾಂತ ಬೇಕೇನು. ಆ ಶಸ್ತ್ರ ಘೋಷದ ಮಧ್ಯೆ ಶಾಸ್ತ್ರ ಘೋಷವನ್ನು ಮೊಳಗಿಸಿದಂತ ಭಗವಂತನ ಹಿರಿಮೆ ಪ್ರತ್ಯಕ್ಷವಾಗಿ ಕಾಣತಕ್ಕಂತ ಹಿರಿಮೆಯಾಯಿತು. ಅರ್ಜುನನ ಮೂಲಭೂತವಾದ ಶೋಕ ಇದೆಯಲ್ಲ, ಅದನ್ನು ಭಗವಂತ ಕಳೀತಾ ಇದ್ದ. ನಾನು ಬಹಳ ದುಃಖಪಟ್ಟು ಅರ್ಜುನ ಪ್ರಾರ್ಥನೆ ಮಾಡಿದ ಭಗವಂತ ಹೇಳಿದನು, ಅರ್ಜುನ ಅಳಬೇಕಾಗಿಲ್ಲ, ಇದು ಜನಗಳು ಭಗವದ್ಗೀತೆ ಕೇಳಿದ್ರೆ ಅಭ್ಯಾಸ ಮಾಡ್ಕೋಬೇಕು. ದುಃಖ ಪಡೋ ಪ್ರಸಂಗ ಸಾವಿರ ಬಾರಿ ಬರುತ್ತೆ, ದಿವಸಕ್ಕೆ ಎಷ್ಟು ಸಲ ಬರಬಹುದು, ಅದನ್ನ ಗೆಲ್ಲಬೇಕು. ಅದು ಭಗವದ್ಗೀತೆಯ ವೈಶಿಷ್ಟ್ಯ. ಅಳುತ್ತೆ ಏನೂ ಪ್ರಯೋಜನ ಇಲ್ಲ, ಅಳತಕ್ಕಂಥವರು ಜ್ಞಾನಿಗಳೇ ಅಲ್ಲ ಭಗವಂತ ಹೇಳಿದ. ನಾನು ಶೌಚಂತಿ ಪಂಡಿತಾಹ, ಜ್ಞಾನಿಗಳು ದುಃಖ ಪಡೋದಿಲ್ಲ. ಆ ದುಃಖ ಪಡೋದನ್ನ ನಾವು ಗೆಲ್ಲಬೇಕಲ್ಲ, ಅದಕ್ಕೆ ಜ್ಞಾನಿಗಳಾಗೋದು. ಯಾವುದೋ ಒಂದು ಬೇರೆ ಕಾರಣಕ್ಕೋಸ್ಕರ ಜ್ಞಾನಿಗಳಾಗೋದಲ್ಲ, ದುಃಖವನ್ನು ಗೆಲ್ಲಬೇಕು. ಯಾವ ಕೋರ್ಸ್ಗೂ ದುಃಖ ಗೆಲ್ಲುವ ಶಕ್ತಿ ಇಲ್ಲ ಜಗತ್ತಿನ, ಯಾವ ಕೋರ್ಸ್ಗೂ ದುಃಖ ಗೆಲ್ಲಿಸ್ತಕ್ಕಂಥ ಶಕ್ತಿ ಇಲ್ಲ, ಅಧ್ಯಾತ್ಮಕ್ಕೆ ಮಾತ್ರ ಶಕ್ತಿ. ಆದ್ರಿಂದನೇ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಶ್ರುತ. ದುಃಖ ಗೆಲ್ಲಬೇಕು ಮಾತನ್ನು ಯಾರು ಹೇಳಿದ್ರು? ಯಾರೋ ಸಮಾಧಾನ ಮಾಡಿದ್ರೆ ಅರ್ಥ ಇಲ್ಲ ಅದಕ್ಕೆ. ಡಾಕ್ಟರ್ ಸಮಾಧಾನ ಹೇಳಿದ್ರೆ ಆಗೋದು ಅರ್ಥ ಬರುತ್ತೆ. ಓ ಡಾಕ್ಟರ್ ಹೇಳ್ತಾನೆ ಪರವಾಗಿ, ಯಾರೋ ಪರವಾಗಿಲ್ಲ ಅಂದ್ರೆ ಅರ್ಥ ಇಲ್ಲ. ಯಾರಿವತ್ತು ದೇವ ಜೀವನ ಮುಂದೆ ಮಾತಾಡ್ತಾರೆ, ನಾರಾಯಣ ನರನಿಗೆ ಹೇಳ್ತಾ ಇದ್ದಾನೆ. ಅಳಬೇಕಾದ ಕಾರಣ ಇಲ್ಲ, ಏಕೆ? ತಾನು ಆನಂದ ನಿಧಿ ಪರಮಾತ್ಮ, ಆನಂದಮಯ ಅಧ್ಯಾಸ, ಒಂದೇ ವಂದ್ಯಂ ಸದಾನಂದಂ ಅಂತ ಭಗವಂತ ಮಾತಾಡ್ತಾನೆ ಅಂತ ಹೇಳಿದ್ರೆ, ಶ್ರೀಮಂತ ದುಃಖ ಯೋಚನೆ ಮಾಡಬೇಡ, ಅಂದ್ರೆ ನಿಶ್ಚಿತ ದುಡ್ಡು ಅವನೇ ಕೊಡ್ತಾನೆ ಅಂತ ಅರ್ಥ. ಡೋಂಟ್ ವರಿ ಅಂತ ಶ್ರೀಮಂತ ಅಂದ್ರೆ ಯೋಚನೆ ಇಲ್ಲ, ಬಡವ ಅಂದ್ರೆ ಇಬ್ಬರು ಬಿಟ್ಟೆ ಹೋಗ್ಬೇಕಾಗತ್ತಷ್ಟೆ. ಇವ್ ನಾನು ಒಂದ್ ಕಡೆ ನೀವೊಂದು ಬೀದಿಗೆ ಹೋಗು ಅಂತ ಹೇಳಿದ್ರೆ ಅರ್ಥ ಇಲ್ಲ. ಇವತ್ತು ಆನಂದ ನಿಧಿಯಾದ ಭಗವಂತ ದುಃಖದ ಪರಿಹಾರಕ್ಕೆ ಕೊಟ್ಟ ಸಂದೇಶವೇ ಭಗವದ್ಗೀತೆಯಾಗಿ ಬಂದಿದ್ದಕ್ಕೆ ಗೀತಾ ಸುಗೀತಾ ಅಂತ ಕರೆದಿತ್ತು. ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಅನೇಕ ವಿಚಾರಗಳನ್ನು ಹೇಳ್ತಾ ಮೊದಲ ಷಟ್ಕದೊಳಗೆ ಜ್ಞಾನ ಸಾಧನೆಯ ಕ್ರಮ ಕರ್ಮಯೋಗವನ್ನು ವಿಸ್ತಾರವಾಗಿ ಪರಿಚಯ ಮಾಡಿಕೊಟ್ಟು ಎರಡನೇ ಷಟ್ಕದೊಳಗೆ ಅಂದರೆ 7, 8, 9, 10, 11, 12 ಯಾರರಲ್ಲಿ ಜ್ಞಾನದ ಸ್ವರೂಪವನ್ನು ಹೇಳ್ತಾನೆ, ತನ್ನ ಮಹಾತ್ಮ ಎಷ್ಟು ವೈಭವಯುತವಾದದ್ದು ಅಂತ ಹೇಳ್ತಾನೆ. ಅದನ್ನು ದೇವರ ಬಗ್ಗೆ ಏನೇ ಯಾರ್ಯಾರು ಮಾಹಿತಿ ಪಡಿಬೇಕು ಅಂತಿದ್ರೆ ಭಗವದ್ಗೀತೆಯ ಈ ಅಧ್ಯಾಯಗಳನ್ನು ನೋಡಬೇಕು. 7-12 ಅಧ್ಯಾಯಗಳಲ್ಲಿ ಭಗವಂತನ ಎಲ್ಲ ವಿಧವಾದಂಥ ಪರಿಚಯವನ್ನು ನಾವು ಆಲ್ರೌಂಡ್ ಅಂತ ಹೇಳುತ್ತೇವೆ, ಅಂಥ ಪರಿಚಯ ಮಾಡಿಕೊಡ್ತಕ್ಕಂಥ ಅಮೋಘವಾದಂಥ ಭಾಗ. ಅದರಲ್ಲಿ ಈ ಸಲ 10ನೇ ಅಧ್ಯಾಯದಿಂದ ನೋಡಿದ್ದೆ ಭಗವಂತನ ಸನ್ನಿಧಾನ ಎಲ್ಲೆಲ್ಲಿರುತ್ತೆ ಎಂಬುದನ್ನು. ವಿಭೂತಿ ಯೋಗ ಅಂತ ಅರ್ಥ ಹೆಸರು ಅದಕ್ಕೆ. ಭಗವಂತ ಹೇಳ್ತಾರೆ, ಅರ್ಜುನ ಎಲ್ಲರಿಗೂ ನಾನು ಹೇಳೋದಿಲ್ಲ, ಎತ್ತೇಹಂ ಪ್ರಿಯಮಾಣಾಯ ವಕ್ಷಾವಿಹಿತ ಕಾಮ್ಯಯ, ನೀನು ಕೇಳಿ ಸಂತೋಷ ಪಡ್ತೀಯಲ್ಲ ಅದಕ್ಕೆ ಹೇಳ್ತೇನೆ ಅಂತ ಹೇಳ್ತಾರೆ. ಊಟ ಕೂತಾಗ ಚೆನ್ನಾಗಿದೆ ನೀವು ಸ್ವಲ್ಪ ಆಗ್ತಾಗ ಬರ್ತಾರೆ, ಚೆನ್ನಾಗಿದೆ ನೀವು ಸ್ವಲ್ಪ ಆಗ್ತಾರೆ, ಇಂದವ್ರು ನಿಮ್ಗೆ ಬೇಕಾಗಿಲ್ಲ ತಿನ್ನಕ್ಕೆ ಬರೋದಿಲ್ಲ ಅಂತ ಹೊರಟು ಬಿಡ್ತಾನೆ. ಕಡೆ ಅದು ಚೆನ್ನಾಗಿದೆ ಅನ್ನೋದೊಂದು ವಿಶೇಷವಾದಂಥ ವೈಭವ. ಚೆನ್ನಾಗಿಲ್ಲದ ಚೆನ್ನಾಗಿದೆ ಅಂದರೆ ಅಟ್ರಾಕ್ಟ್ ಆಗ್ತಾನೆ ಮನುಷ್ಯ. ಚೆನ್ನಾಗಿದೆ ಏನು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಅರ್ಜುನ ಅಷ್ಟು ಆನಂದ ಪಡ್ತಾ ಇದ್ದಾನೆ. ನೋಡು ಅರ್ಜುನ, ನನ್ನ ಮಹಾತ್ಮ್ಯವನ್ನು ಹೇಳ್ತೇನೆ ಕೇಳು. ಇಡೀ ಜಗತ್ತಿನೊಳಗೆ ಯೋ ಮಾ ಮಜ ಮನಾದಿಂಚ ವೇತ್ತಿ ಲೋಕ ಮಹೇಶ್ವರ, ನಾನು ಅಜ ಅನಾದಿ. ಅದಕ್ಕೆ ಅನೇಕ ಅರ್ಥಗಳನ್ನು ನೋಡಿದ್ದೇವೆ. ನನಗೆ ಆದಿಯೇ ಇಲ್ಲ ಅಂತ ಒಂದರ್ಥ. ಅನಶ್ಯಾಪಿ ಆದಿಹಿ,
ಅವನಾಂದರೆ ಪ್ರಾಣ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಜಗತ್ತಿಗೆ ಎಷ್ಟು ಮುಖ್ಯವಾದಂಥ ದೇವತೆ ಅಂತ ಅನುಭವಸಿದ್ಧವಾದ ವಿಚಾರ. ಮುಖ್ಯ ಪ್ರಾಣ ದೊಡ್ಡವನು ಹೌದು ಅನ್ನೋದಕ್ಕೆ ಕಣಿ ಕೇಳಬೇಕಾಗಿಲ್ಲ. ನಾವು ಬದುಕಿರೋದೇ ಪ್ರಾಣದೇವರಿಂದ. ಯಾರಾದರೂ ಅವರು ಪ್ರಾಣ ಹೋಯಿತು ಅಂದ್ರೇ ಕೊನೆಯ ಮಾತದು, ಒಂದು ಅದಕ್ಕಿಂತ ಹೆಚ್ಚಿಲ್ಲ. ಅಂತ ಪ್ರಾಣದೇವರ ಹಿರಿಮೆ ನಾವು ಅನುಭವಿಸ್ತಾ ಇದ್ದೇವೆ. ಅದು ಒಪ್ಪುತ್ತಾ ಇಲ್ಲ ಅಂದ್ರೆ ದಡ್ಡತನ ಅಂತ ಅಷ್ಟೇ, ದಡ್ಡತನ. ಅದು ಕರೆಂಟ್ ಉಪಯೋಗಿಸಿ ದುಡ್ಡು ಕೊಡೋದಿಲ್ಲ ಅಂದ್ರೆ ಹಾಗೆ ಹಾಕಿ, ಲೈಟ್ ಬಿಲ್ ಕೊಡೋದಿಲ್ಲ ಅಂದ್ರೆ ದಡ್ಡ ಅಂತ ಕರೀತಾರೆ. ಇವತ್ತು ಪ್ರಾಣದೇವರ ಮಹಿಮೆ ನೀವು ಬೇಡ ಹೋದೊಂದು ಪ್ರಾಣ ಬಿಟ್ಟುಬಿಡಿ ಅಷ್ಟೇ. ಪ್ರಾಣ ಇದ್ದ ಮೇಲೆ ಅದು ಒಪ್ಪಲೇಬೇಕಾಗ. ಆದ್ರೆ ಮೋಮಾಮಜಮ ಅನಾದಿಂಚ, ನಾನು ಮುಖ್ಯ ಪ್ರಾಣನಿಗೂ ಆದಿಯಾದವನು. ಈ ರೀತಿ ನಾನು ತಿಳ್ಕೊಂಡು ಬಿಟ್ರೆ ಸರ್ವಪಾಪ ಪ್ರಮುಚ್ಚತೆ, ಎಲ್ಲ ಪಾಪಗಳಿಂದ ಬಿಡುಗಡೆಯಾಗ್ತಾನೆ. ಬುದ್ಧಿ ಜ್ಞಾನಂ ಮಸಂ ಮೋಹ ಕ್ಷಮ ಸತ್ಯಂ ತಮ ಶಮ ಇವೆಲ್ಲ ಹೆಡತ ಏನೇನು ಗುಣಗಳಿರಬೇಕು ಪ್ರತಿಯೊಂದನ್ನು ನನ್ನಿಂದ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಪರಮಾತ್ಮನ ಹಿರಿಮೆ ಇದು, ಅದರ ಆ ಬರದೇ ಇರೋದೇ ಇಲ್ಲ. ಯಶಃ ಅಶಃ ಯಯಶಃ ಒಳ್ಳೆಯದು ಕೆಟ್ಟದ್ದು, ಕೀರ್ತಿ ಅಪಕೀರ್ತಿ, ಜ್ಞಾನ ದಮ ಶಮ ಅಹಿಂಸಾ ಸಮತ ತುಷ್ಟಿ ತಪೋ ದಾನಂ ಅಶೋ ಯಶಃ ಏನೇನು ಬೇಕು ಅದಿಷ್ಟನ್ನು ನಾನು ಕೊಡ್ತೇನೆ. ಮತ್ತ ಏ ಭವನ್, ನನ್ನಿಂದನೇ ಆಗ್ತಾ ಇದೆ. ಇದು ದೇವರ ಹಿರಿಮೆ ಇದು. ಅಂದರೆ ಯಾರೂ ಕೂಡ ಒಂದೊಂದನ್ನು ಒಂದೊಂದು ಕಾಲಕ್ಕೆ ಮಾಡಿದ್ರೇನೆ ದೊಡ್ಡವರು ಅಂತ ಕರೆದ್ರೆ ಎಲ್ಲವನ್ನು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಮಾಡ್ತಾನಲ್ಲ, ಎಷ್ಟು ಆಶ್ಚರ್ಯ ದೇವರ ಮಹಿಮೆ. ಆದ್ದರಿಂದ ದೇವರಂಥ ವ್ಯಕ್ತಿ ಮತ್ತೊಬ್ಬನಿಲ್ಲ. ನಾಸ್ತಿ ನಾರಾಯಣ ಸಮಂ ನಭೂತಂ ನಭವಿಷ್ಯತೆ ಅಂತ ಹೇಳಿದ್ದು ಅದಕ್ಕೆ. ಅರ್ಜುನ ಅದು ಬರೀ ಇದನ್ನು ತಿಳಿಯೋದಲ್ಲ, ಇದನ್ನು ತಿಳಿಯೋದ್ರಿಂದ ಒಳ್ಳೆ ಯೋಗಿ ಆಗ್ತಾನೆ ಮನುಷ್ಯ. ಈ ಥರ ಜ್ಞಾನ ದೇವರ ಮೇಲೆ ಹೇಗೆ ಅರ್ಥ ಮಾಡ್ಕೋತಾ ಅರ್ಥ ಮಾಡ್ಕೋತಾ ಹೋಗ್ತೇವೆ, ಅದಕ್ಕೆ ಯೋಗಕ್ಕೆ ಸಾಧನವಾಗ್ತದೆ. ಏತಾಂ ವಿಭೂತಿಂ ಯೋಗಂಚ ಮಮ ಯೋವೇತ್ತಿ ತತ್ವತಃ. ಅವನು ವಿಶೇಷವಾದ ಸೋ ಅವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ, ನಿಶ್ಚಲವಾದ ಯೋಗವನ್ನು ಹೊಂದುತ್ತಾನೆ. ಅದಕ್ಕೆ ಹಿಂದೆ ಅರ್ಥ ಹೇಳಿದೆ, ಅಣಿಮ ಮಹಿಮ ಲಘಿಮ ಮೊದಲಾದ ಯೋಗ ಸಿದ್ಧಿಗಳನ್ನು ಪಡೆಯುತ್ತಾನೆ. ಇದೊಂದು ಅನೇಕರಿಗೆ ಗೊಂದಲ ಬರಬಹುದು, ಇಷ್ಟೆಲ್ಲ ಸಿದ್ಧಿ ಬರುತ್ತೆ ಅಂತ ಭಗವಂತ ಹೇಳುತ್ತಾನೆ. ಸಿದ್ಧರಾಗಬೇಕು ಅಂತ ಕೇಳಿದರೆ ಆಗಬೇಕಾಗಿಲ್ಲ, ಕೆಪ್ಯಾಸಿಟಿ ಅಷ್ಟಿದೆ. ಅದಕ್ಕೆ ಕೆಪ್ಯಾಸಿಟಿ ವೇದ ದೇವರು ತಿಳಿತಾ ತಿಳಿತಾ ಹೋದರೆ ನಮ್ಗೆ ಗೊತ್ತಿಲ್ಲದೆ ಶಕ್ತಿ ಬಂದೇ ಬಿಟ್ಟಿರುತ್ತೆ. ಆದರೆ ಬರಬೇಕು ಅಂತಲೇ ಮಾಡಬೇಕಾಗಿಲ್ಲ ಯಾವುದು, ಯಾಕೆ ಮಾಫಲೇಶು ಕದಾಚಾರ ಅಂತ ಭಗವಂತ ಹೇಳಿದ್ದಾನಾದ್ರಿಂದ ಬರಬೇಕು ಅಂತ ಮಾಡಬೇಕಾಗಿಲ್ಲ. ಅಗ್ನಿ ಮುಂದಿದ್ರೆ ಸುಟ್ಟೆ ಸುಡುತ್ತೆ, ಸುಡು ಸುಡು ಅಂತ ಕೇಳ್ಕೊತಾ ಕೊಡಬೇಕಾಗಿಲ್ಲ. ಅದನ್ನು ಅಗ್ನಿಗೆ ನ್ಯಾಚುರಲ್, ಅದು ಬೆಳಕಿಗೆ ಬೆಳಗೋ ಶಕ್ತಿ ಹೇಗೋ ಅದೇ ರೀತಿಯಲ್ಲಿ ಇವತ್ತು ಶಂಖ ಬದಲಾದಂಥ ವಾದ್ಯಗಳಿಗೆ ಘೋಷ ಕೊಡೋದು ಹೇಗೆ ಶಕ್ತಿ ಇದೆಯೋ, ಈ ಯೋಗ ಶಕ್ತಿ ಅಂತ ಹೇಳಿದರೆ ದೇವರು ಧ್ಯಾನ ಮಾಡ್ತಾ ಹೋದರೆ ಯೋಗ ಬರಲೇಬೇಕು ಅಂತ ಹೇಳ್ತಾರೆ. ಇದು ಆಶ್ಚರ್ಯ, ಯೋಗ ಬರಲೇಬೇಕು. ಅವನು ಇಷ್ಟಪಡ್ತಾನೋ ಬಿಡ್ತಾನೋ ಯೋಗ ನಿಶ್ಚಿತವಾಗಿ. ಅದಕ್ಕೆ ಇವತ್ತು ರಾಘವೇಂದ್ರ ಸ್ವಾಮಿಗಳಂಥ ಯೋಗಿ ಎಂಥ ಯೋಗ ಶಕ್ತಿಯನ್ನು ನೋಡ್ತೇವೆ. ಇಲ್ಲಿ ಕೂತ್ಕೊಂಡು ಎಲ್ಲೋ ಕೂಗ್ತಾನೆ, ಕೂತ್ಕೊಂಡು ಫೋಟೋ ಇಟ್ಕೊಂಡು ಹೇಳಿದ್ರೆ ಅಲ್ಲಿ ಆ ಕೆಲಸ ಆಗುತ್ತೆ. ಏನು ಆಶ್ಚರ್ಯ ಇದು, ಒಂದು ಕುರುಡನಿಗೆ ಕಂಡು ಬರೋದು, ಕಿವುಡನಿಗೆ ಕಿವಿ ಕೇಳೋದು, ಏ ಒಂದಕ್ಕಿಂತ ಒಂದು ಆಶ್ಚರ್ಯ. ಎಲ್ಲಿಂದ ಸಿದ್ಧವಾಯಿತು ಇದು, ಇಲ್ಲಿದ್ದವರು ಹೇಗೆ ಕೇಳಿಸುತ್ತೆ ಇವರಿಗೆ? ಅದೆಲ್ಲ ಯೋಗ ಶಕ್ತಿಯಿಂದ ಸಾಧ್ಯವಾಗಿದ್ದು, ಬೇರೆ ದೃಷ್ಟಿಯಿಂದ ಅಲ್ಲ. ಆ ದೃಷ್ಟಿಯಿಂದ ಯೋಗ ಬರಬೇಕು ಅಂತಲೇ ಮಾಡಬೇಕಾಗಿಲ್ಲ. ದೇವನು ತಿಳ್ಕೊಳ್ತಾ ಹೋದರೆ ಯೋಗ ಬರಲೇಬೇಕು. ನೀರು ಕುಡಿತಾ ಹೋದರೆ ಹೇಗೆ ಬಾಯಾರಿಕೆ ಹೋಗಲೇಬೇಕು, ಅನ್ನ ತಿಂತ ಹೋದರೆ ಹಾಗೆ ನಮಗೆ ಹಸಿವು ಹೋಗಲೇಬೇಕು, ಯೋಗ ಶಕ್ತಿ ಬಂದೇ ಬರುತ್ತೆ. ಬರಲಿ ಅಂತ ಫಲಾಪೇಕ್ಷೆ ಮಾತ್ರ ಇರಬೇಕಾಗಿಲ್ಲ ಅಂತ ಹಿಂದೆ ಹೇಳಿಯಾಗಿದೆ. ಮಹಾಫಲೇಶು ಕದಾಚನ, ಅದು ಬಿಟ್ಟರೆ ಇನ್ನೂ ಜಾಸ್ತಿ ಬರುತ್ತಂತೆ. ಇದು ತಮಾಷೆ. ಯೋಗ ಶಕ್ತಿ ನಮಗೆ ಸಿದ್ಧಿಗಳು ಬೇಡ ಅಂತ ಅಕಸ್ಮಾತ್ ಅನ್ಕೊಂಡ್ರೆ ಸಿದ್ಧಿ ಇನ್ನೂ ಜಾಸ್ತಿ ಆಗುತ್ತೆ. ಬೇಡ ಅನ್ನೋ ಕೆಲಸ ಜಾಸ್ತಿ ಕೊಡ್ತಾರಲ್ಲ ಹಾಗೆ, ಬೇಡ ಬೇಡ ಆಗೋದಿಲ್ಲ. ಚೆನ್ನಾಗಿದ್ದ ನಾನು ಬೇಡ ಮಾರಾಯಣ ಮತ್ತೆ ಕುಡ್ಕೊಂಡ್ಬರ್ತಾನೆ, ಏ ನೀರೇ ಕೆಲಸ ಮಾಡಬೇಕು ಮುಂದಕ್ಕೆ. ಆ ಥರ ಆ ಒಂದು ಫಲಾಪೇಕ್ಷೆ ಬಿಟ್ಟಷ್ಟು ಪ್ರಭಾವ ಜಾಸ್ತಿ ಆಗ್ತದೆ. ಆದ್ದರಿಂದ ಅದನ್ನು ಮಾಡಬೇಕು. ಇದನ್ನು ಬರೀ ಮನುಷ್ಯ ತಿಳಿಯೋದಲ್ಲ, ಇನ್ನೊಬ್ರಿಗೆ ಹೇಳಬೇಕು. ಕಥಯಂತಶ್ಚ ಮಾಂ ನಿತ್ಯಂ ಬೋಧಯಂತಹ ಪರಸ್ಪರಂ ತುಷ್ಯಂತಿ ಚ ರಮಂತಿ ಚ. ಒಂದೊಂದು ಮಾತುಗಳು ಕೂಡ ತತ್ವಜ್ಞಾನವನ್ನು ತಿಳ್ಕೊಳ್ಳೋದು ಒಂದು ಮುಖ, ಅದು ತಿಳಿಸೋದು ಇನ್ನೊಂದು ಮುಖ. ತಿಳಿಸೋದು ಅನೇಕ ರೀತಿಯಲ್ಲಿ ತಿಳಿಸೋದು, ತಾನೇ ಹೇಳಬಹುದು, ಹೇಳಿಸೋ ಪ್ರಸಂಗ ಬಂದಾಗ ಹೇಳಿಸಬಹುದು, ವೇದಿಕೆ ನಿರ್ಮಾಣ ಮಾಡಬಹುದು, ಅವೆಲ್ಲ ಅದಕ್ಕೆ ಅಂಗವಾದದ್ದೇನೆ, ಪ್ರತಿಯೊಂದು ಅಂಗನೆ. ಅದಕ್ಕೆ ಅಭೂತಪೂರ್ವ ಸಲಕರಣೆಗಳನ್ನು ಜೋಡಿಸಬಹುದು, ಮತ್ತು ಜನಗಳಿಗೆ ತಿಳಿಸ್ಬೋದು, ಕೊನೆ ಪಕ್ಷ ತಿಳಿಸಬಹುದು. ಈ ರೀತಿ ಮಾಡ್ತಾ ಹೋದರೆ ಜ್ಞಾನ ಕಾರ್ಯದಲ್ಲಿ ತಮ್ಮದೇ ಒಂದು ರೋಲ್ ಇರುತ್ತೆ ಅಂತ ಹೇಳುತ್ತಾರೆ. ತಮ್ಮದೇ ಒಂದು ಯಥೋಚಿತವಾದ, ಎಲ್ಲರೂ ಎಲ್ಲದನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಯಥಾಶಕ್ತಿ ತಮಗೇನು ಸಾಧ್ಯವೋ ಅದನ್ನು ಮಾಡಿದರೆ ದೇವರು ಭಾರಿ ಪ್ರೀತನಾಗ್ತಾನೆ. ಅಂತಹ ಸಿದ್ಧಿ ಕೊನೆಗೆ ಎಷ್ಟು ದೊಡ್ಡದಾಗುತ್ತೆ ಗೊತ್ತ ಅರ್ಜುನ? ನಿನಗೆ ಜ್ಞಾನದೀಪೇನ ಭಾಸ್ವತ ತೇಷಾಮೇ ವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಈ ರೀತಿ ಮಾಡ್ತಾ ಮಾಡ್ತಾ ಹೋದಂತೆ ನಾನು ಒಡೆಯನಿಂದ ಅಜ್ಞಾನದ ಕತ್ತಲೆಯನ್ನು ಪೂರ್ತಿ ತೆಗೆದು ಬಿಡ್ತೇನೆ ಅಂತ ಹೇಳಿದ್ದೆ. ಇದು ನಮ್ಮ ಜೀವನದ ಗುರಿಯಾಗಬೇಕು. ಹೊರಗಿನ ಕತ್ತಲೆ ಸೂರ್ಯೋದಯ ಆದರೆ ಹೋಗಿಬಿಡುತ್ತದೆ, ಆದರೆ ಜ್ಞಾನೋದಯ ಆಗೋವರೆಗೂ ಕೂಡ ಒಳಗಿನ ಕತ್ತಲೆ ಹೋಗೋದಿಲ್ಲ. ಜ್ಞಾನೋದಯ ಆಟೋಮೆಟಿಕ್ ಅಲ್ಲ, ದೇವರು ಕೊಟ್ಟರೆ ಉಂಟು, ಇಲ್ಲದೆ ಹೋದರೆ ಇಲ್ಲ. ದೇವರು ಕೊಡಬೇಕು. ಬೇರೆ ಎಲ್ಲ ಬುದ್ಧಿರ್ಜ್ಞಾನಂ ಅಸಂಮೋಹಂ ಅಂತ ಹೇಳಬೇಕಾದ್ರೇನೆ ಎಲ್ಲವೂ ಭಗವದಧೀನವೇ. ಕೆಲವು ಡಿಪಾರ್ಟ್ಮೆಂಟ್ ವಿಶೇಷತ ಭಗವದಧೀನವಾಗಿರ್ತದೆ, ಮತ್ತು ಮಿನಿಸ್ಟ್ರಿಯಲ್ಲಿ ಎಷ್ಟಿರುತ್ತೆ ಅದರಲ್ಲಿ ತಾರತಮ್ಯ ಇದೆ. ಈ ಹೋಮು ಫೈನಾನ್ಸ್ ಎಲ್ಲ ಭಾರಿ ಎಫೆಕ್ಟಿವ್ ಆಗಿರೋದು, ಕೆಲವು ಕೆಲಸಕ್ಕೆ ಬಾರದಿದ್ದಾಗುತ್ತೆ, ನಾನು ಬೇಡ ಅಂತ ಇರ್ತಾರೆ, ಅಂತ ಆಟೋಮೆಟಿಕ್ ಇರುತ್ತೆ. ಕೆಲವು ಬೇಕು ಅಂತ ಇರ್ತಾರೆ. ಆದರೆ ಕೆಲವು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಬುದ್ಧಿ. ಆದರೆ ಪರಮಾತ್ಮ ಯಾರಿಗೆ ಕೊಟ್ಟಿಲ್ಲ, ತಾನೇ ಇಟ್ಕೊಂಡ್ಬಿಟ್ಟಿದ್ದಾನೆ, ನಿನ್ನ ಮೂಲಕ ನೀನು ಮಾಡೋದಿಲ್ಲ. ಆದ್ದರಿಂದ ಜ್ಞಾನದೀಪೇನ ಭಾಸ್ವತ, ಪ್ರಜ್ವಲಿಸ್ತಕ್ಕಂಥ ಜ್ಞಾನದೀಪದಿಂದ ಮನಸ್ಸಿನ ಒಳಗಿನ ಕತ್ತಲೆಯನ್ನು ಕಡಿತೇನೆ. ಆ ಕತ್ತಲೆ ಹೋಯಿತು ಅಂದರೆ ಸಂಸಾರದ ಬಂಧನವೇ ಇಲ್ಲ, ನಿತ್ಯ ಸುಖರೂಪವಾದ ಮೋಕ್ಷದ ಅನುಭವ ಆಗಲೇಬೇಕು ಅಂತ ಸಿದ್ಧಿಯನ್ನು ಕೊಡ್ತೇನೆ ಅಂತ ಹೇಳಿದ. ಅರ್ಜುನಿಗೆ ಭಾರಿ ಸಂತೋಷವಾಯಿತು. ಪ್ರಾರ್ಥನೆ ಮಾಡ್ತಾನಾಗ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತಾ ಮೃಷಯಸ್ಸರ್ವೇ ದೇವರ್ಷಿ ನಾರದಸ್ತಥ ಎಲ್ಲ ಹೇಳ್ತಾ, ನಿನ್ನ ನೀನು ಏನು ಹೇಳ್ತೀಯ ಅದನ್ನೆಲ್ಲರೂ ಹಾಗೆ ಹೇಳ್ತಾರೆ ಜ್ಞಾನಿಗಳೆಲ್ಲ. ಅಂದರೆ ಭಗವಂತನ ಮಾತಿಗೂ ಭಗವದ್ಭಕ್ತರ ಮಾತಿಗೂ ವಿರೋಧವೇ ಇಲ್ಲ. ದೇವರನ್ನ ಕಂಡವರೆಲ್ಲ ದೇವರು ತನ್ನ ಬಗ್ಗೆ ಏನು ಹೇಳ್ಕೊಂಡಿರ್ತಾನೆ ಅದನ್ನು ಅನುಭವಿಸಿ ಹೌದು ಹೌದು ದೇವರು ಹಾಗಿದ್ದಾನೆ ಅನ್ನೋದನ್ನು ಒಪ್ಪಿಕೊಂಡು ಮಾತಾಡ್ತಾರೆ. ಕೃಷ್ಣ, ನನಗೀಗ ವಿಶೇಷವಾಗಿ ನಿನ್ನ ವಿಶಿಷ್ಟ ರೂಪಗಳನ್ನು ಎಲ್ಲೆಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅಂತ ನನಗೆ ತಿಳಿಸಿಕೊಡು ಅಂತ ಕೇಳಿದ್ದ. ಕೇಶು ಕೇಶು ಚ ಭಾವೇಶು ಚಿಂತ್ಯೋಶಿ ಭಗವನ್ಮಯ ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್. ನೀನು ಸದಾ ಚಿಂತನೆ ಮಾಡ್ತಾ ಹೋದಂತೆ ಹೇಗೆ ನಾವು ನಿನ್ನ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ವಿಭೂತಿ ರೂಪಗಳನ್ನು ಹೇಳಿಕೊಡು ಅಂತ ಪ್ರಾರ್ಥನೆ ಮಾಡಿದ. ಭಗವಂತ ಹೇಳಿದ, ಹೌದು ಅರ್ಜುನ, ನನ್ನ ವಿಭೂತಿ ಮೊದಲ ವಿಭೂತಿ ಅಂದರೆ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಎಲ್ಲ ಪ್ರಾಣಿಗಳ ಹೃದಯದ ಒಳಗೆ ನೆಲೆಸಿದ್ದೇನೆ. ಇದು ಪರಮಾತ್ಮ ವಿಭೂತಿ ರೂಪದ ಅತ್ಯಂತ ಮೂಲಭೂತವಾದ ಪರಿಕಲ್ಪನೆ. ಪ್ರತಿಯೊಬ್ಬರ ಹೃದಯದಲ್ಲಿ, ಅದಕ್ಕೆ ದೇವರು ಎಲ್ಲೋ ಇದ್ದಾನೆ ಅಂತ ಹುಡುಕಬೇಡಿ, ನಮ್ಮ ಹೃದಯದೊಳಗೆ ದೇವರಿದ್ದಾನೆ. ಮತ್ತೆ ನಮ್ಮ ಎದುರಿ ಕಾಣತಕ್ಕಂಥ ಪ್ರತಿಯೊಂದು ಪದಾರ್ಥದಲ್ಲಿ ದೇವರಿದ್ದಾನೆ. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು, ಇದು ನಿಜವಾದ ಅರ್ಥದಲ್ಲಿ ದೇವರನ್ನು ಕಾಣತಕ್ಕಂಥ ಒಂದು ವೈಶಿಷ್ಟ್ಯ ಅದು. ಅವರ ನೀರು ಕೇಳ್ತಾನೆ, ನೀರು ಕೊಡ್ತಾನೆ, ಅವನು ಒಳ್ಳೆ ಖುಷಿಯಿಂದ ಕುಡಿತಿರ್ತಾನೆ. ಸಾಮಾನ್ಯ ಜನಕ್ಕೆ ಅವನು ಕುಡಿಯೋದು ಅಷ್ಟೇ ಕಾಣಿಸ್ತದೆ ಅಷ್ಟೇ. ಆದರೆ ಅನುಸಂಧಾನ ಮಾಡೋನಿಗೆ ಒಳಗಿದ್ದ ದೇವರು ನಮ್ಮ ಸೇವೆ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಅದಕ್ಕೆ ಅರ್ಥ. ಅದು ಶಾಶ್ವತವಾದಂಥ ಫಲಕ್ಕೆ ಕಾರಣವಾಗ್ತದೆ. ಆ ಅನುಸಂಧಾನ ಪ್ರತಿಯೊಂದು ಕಡೆಗೆ ಬರ್ತಾ ಇರಬೇಕು. ಅದು ನಿಜವಾದ ಚಿಂತನೆಯ ಅತ್ಯಂತ ಸ್ಪಷ್ಟವಾದ ಒಂದು ರೂಪ ಅಂತ ಭಗವಂತ ಹೇಳಿ, ಆಮೇಲೆ ವಿಶೇಷ ಸ್ಥಳಗಳಲ್ಲಿ ಹೇಗಿರ್ತೇನೆ ಅಂತ ಹೇಳೋದಕ್ಕೆ ಹೊರಟು, ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ ಮರುತಾಮಸ್ಮಿ ಹೀಗೆಲ್ಲ ಹೇಳ್ತಾ ಬರ್ತಾರೆ. ಅದರಲ್ಲಿ ನಿನ್ನೆ ಹೇಳ್ತಾ ಬಂದಿದೆ ಅನೇಕ ರೂಪಗಳಲ್ಲಿ, ಇವತ್ತು ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ನನ್ನ ವಿಭೂತಿ ರೂಪ ಇದೆ. ಎಲ್ಲೆಲ್ಲಿ ವಿಭೂತಿ ರೂಪ ಪರಮಾತ್ಮ ಇಟ್ಟಿರ್ತಾನೋ ಅದಕ್ಕೆ ಹಿರಿಮೆ ಬಂದುಬಿಡುತ್ತೆ ತಕ್ಷಣ. ಎಲ್ಲಿ ಭಗವಂತನ ವಿಭೂತಿ ರೂಪ ಇರುತ್ತೋ ಅದಕ್ಕೆ ಅಸಾಧಾರಣವಾದ ಮಹಿಮೆ ಬಂದೇ ಬಿಡುತ್ತೆ. ಅದು ದೇವರ ವಿಭೂತಿ ರೂಪದಿಂದ ಆಗತಕ್ಕಂಥ ಪರಿಣಾಮ. ಆದಿತ್ಯರಲ್ಲಿ ಸೂರ್ಯ, ಮರೀಚಿಗಳ ಮರುತ್ತಗಳಲ್ಲಿ ಮರೀಚಿ, ನಕ್ಷತ್ರಗಳಲ್ಲಿ ಚಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು, ಈ ದೇವತೆಗಳಲ್ಲಿ ಇಂದ್ರ, ವೇದಗಳಲ್ಲಿ ಸಾಮವೇದ, ಮತ್ತು ಪ್ರತಿಯೊಬ್ಬ ಪ್ರಾಣಿಗಳಲ್ಲಿ ವಿಶಿಷ್ಟ ಪ್ರತಿಭಾ ಇದೆಯಲ್ಲ ಚೇತನ, ಅದರಲ್ಲಿ ನಾನು ಇರ್ತೇನೆ. ಹೀಗೆಲ್ಲ ಹೇಳ್ತಾ ಬರ್ತಾನೆ. ಮತ್ತು ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ, ಏಕಾದಶ ರುದ್ರರಲ್ಲಿ ಶಂಕರ ಪಾರ್ವತಿಪತಿ ರುದ್ರರಲ್ಲಿ ನನ್ನ ಸನ್ನಿಧಾನ ಇದೆ. ಆದ್ದರಿಂದ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗ್ತಾರೆ. ಉಳಿದ ಹಂತರುದ್ರರಿಗೆ ಆ ಭಾಗ್ಯ ಬರಲಿಲ್ಲ. ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಲಿಕ್ಕೆ ಕಾರಣ ವಿಷ್ಣುವಿನ ವಿಭೂತಿ ರೂಪ ಇದ್ದಿದ್ದೇ ಕಾರಣ. ವಿತ್ತೇಶೋ ಯಕ್ಷರಕ್ಷಸಾಂ, ಯಕ್ಷರಾಕ್ಷಸರು ಎಷ್ಟು ಜನ ಇದ್ದಾರೆ, ಅವರು ಯಾರಿಗೂ ಬರದೇ ಇದ್ದ ಹಿರಿಮೆ ಅವರ ಅಧಿಪತಿಯಾದಂಥ ಕುಬೇರನಿಗೆ ಬಂತು. ರಾಜರಾಜೋ ಧನಾಧಿಪಃ ಅಂತ ಹೆಸರಾತನಿಗೆ. ಭಗವಂತನ ಸರ್ಕಾರದ ಈ ವಿತ್ತದ ವ್ಯವಸ್ಥೆಯ ಒಂದು ಮೇಲ್ವಿಚಾರಣೆಯನ್ನು ಈ ವಿತ್ತಪತಿಯಾದ ಕುಬೇರ ಹೊಂದಿದ್ದಾನೆ. ಅಲ್ಲಿ ವಿಭೂತಿ ರೂಪ ಪರಮಾತ್ಮ ಇಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಇನ್ನು ಅನೇಕ ಸ್ಥಳಗಳಲ್ಲಿ ಹೇಳ್ತಾ, ನೋಡು ಅರ್ಜುನ, ನಾನು ಹೇಳಿದ್ದೇನೆ ಬೃಹಸ್ಪತಿ ಏನು ವಿಶಿಷ್ಟವಾದಂಥ ಆಚಾರ್ಯರಿದ್ದಾರೆ, ಅವರಲ್ಲಿ ನಾನು ಎಲ್ಲ ಪುರೋಹಿತರಲ್ಲೂ ಅವರಲ್ಲೇ ಹೆಚ್ಚು ಸನ್ನಿಧಾನ ಇಟ್ಟಿದ್ದೆ. ಆದ್ದರಿಂದ ಬೃಹಸ್ಪತಿ ಆಚಾರ್ಯರ ಪೌರೋಹಿತ್ಯದ ಮತ್ತೊಂದು ರೂಪವು ಪುರೋಹ ಸಾಂಚ ಮುಖ್ಯಮ್ಮ ವಿದ್ಧಿ ಪಾರ್ಥ ಬೃಹಸ್ಪತಿ. ಹೀಗೆ ಎಲ್ಲೆಲ್ಲಿ ಸ್ಥಾನ ಹಿರಿಮೆಯನ್ನು ಕಾಣುತ್ತೇವೆ ಅದಿಷ್ಟು ಸೇರಿಸಿಕೊಳ್ಳುತ್ತಾ ಹೋಗಬೇಕು. ನಮಗೆ ಆಶ್ಚರ್ಯ ಅಂದರೆ ಇಂಥದ್ದೇ ಮಾತುಗಳು ಭಾಗವತ ಪುರಾಣದ ಏಕಾಸ್ಕಂದದಲ್ಲಿ ಬರುತ್ತವೆ. ಇಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾ ಇಲ್ಲ, ಉದ್ಧವ ಪ್ರಶ್ನೆ ಕೇಳುತ್ತಾರೆ. ಅರ್ಜುನನ ಪ್ರಶ್ನೆ ಕೃಷ್ಣನ ಉತ್ತರ, ಉದ್ಧವರ ಪ್ರಶ್ನೆ ಕೃಷ್ಣನ ಉತ್ತರ, ಎರಡು ಕಡೆ ಕೃಷ್ಣನೇ ಓದು ಹೇಳೋದು. ವಿಭೂತಿಗಳು ತನ್ನದೇ ಅಂತ ಹೇಳ್ತಾನೆ, ಅದು ವಿಶೇಷ. ಇನ್ನು ಯಾವ ದೇವತೆಗಳಿಗೆ ವಿಭೂತಿಯ ಕಲ್ಪನೆ ಇಲ್ಲ, ಇನ್ನು ಯಾವ ದೇವತೆಗಳಿಗೂ ಕೂಡ ವಿಭೂತಿ ರೂಪದ ಕಲ್ಪನೆಯನ್ನು ಯಾರೂ ಹೇಳಿಲ್ಲ. ಈ ಒಂದು ಕಾರಣಕ್ಕೆ ಸಾಕು, ಕೃಷ್ಣ ಹೇಳ್ತಾನೆ ನಾನು ಸರ್ವೋತ್ತಮ ಅಂತ ಹೇಳಿ ಅದು ಸ್ಫುಟವಾಗಿ ಬರತಕ್ಕಂಥ ಮಾತು. ಈ ರೀತಿಯಾದ ಹಿರಿಮೆ ಯಾವ ದೇವತೆಗಳಲ್ಲೂ ಕಾಣದೇ ಇರತಕ್ಕಂಥ ಹಿರಿಮೆ. ಇಲ್ಲಿ ಕೆಲವು ಹೇಳದೇ ಇರೋದನ್ನು ಅಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ಎರಡನ್ನೂ ಸೇರಿಸಿ, ಅದು ವಿಭೂತಿ ಯೋಗ, ಇದು ವಿಭೂತಿ ಯೋಗನೇ. ನಿಮಗೆ ಆಶ್ಚರ್ಯವಾಗ್ತದೆ, ಭಗವದ್ಗೀತೆಗೆ ಭಾಷ್ಯ ಬರೆದ ಯಾರೂ ಕೂಡ ಆ ಭಾಗವತ ಪುರಾಣದ ವಿಭೂತಿಗಳನ್ನು ಉಪಯೋಗ ಮಾಡಿಕೊಳ್ಳಿಲ್ಲ. ಭಾಗವತ ಪುರಾಣದಲ್ಲಿ ವಿಭೂತಿಗಳು ಬಂತು, ಅದನ್ನಲ್ಲಿ ಯಾರು ಅಪ್ಲೈ ಮಾಡಿಕೊಳ್ಳದೆ ಹಾ ಇದು ಇಲ್ಲೇನೆ ಅದನ್ನು ಮೆನ್ಷನ್ ಕೂಡ ಮಾಡೋದೇ ಇಲ್ಲ. ಆದರೆ ಮಧ್ವಾಚಾರ್ಯರು ಇದಕ್ಕೂ ಗೀತೆಯಲ್ಲಿ ಭಾಷ್ಯ ಬರೀತಾರೆ, ಗೀತೆಯಲ್ಲಿ ತಾತ್ಪರ್ಯ ಹೇಳ್ತಾರೆ. ಗೀತಾ ತಾತ್ಪರ್ಯದಲ್ಲಿ ಗೀತೆಗೆ ಭಾಷ್ಯ ಒಂದು ಕಡೆಗೆ, ಗೀತೆಗೆ ತಾತ್ಪರ್ಯ ಇನ್ನೊಂದು ಗ್ರಂಥದೊಳಗೆ, ಅದಕ್ಕೂ ತಾತ್ಪರ್ಯವನ್ನು ಬರೀತಾರೆ. ಅದಿಷ್ಟನ್ನು ಸಮಗ್ರವಾಗಿ ನಮ್ಮ ಮುಂದೆ ಇಡುತ್ತಾರೆ. ಅಲ್ಲಿ ವಿಭೂತಿಗಳ ವ್ಯಾಪ್ತಿ ಭಗವದ್ಗೀತೆ ಓದ್ದಾಗ ಎಷ್ಟು ಗೊತ್ತಾಗುತ್ತೋ ಅದರ ಜೊತೆಗೆ ಓದ್ದಾಗ ಇನ್ನೂ ತುಂಬ ಜಾಸ್ತಿ ಗೊತ್ತಾಗುತ್ತೆ. ಅದನ್ನೆಲ್ಲ ಕ್ರೋಢೀಕರಿಸ್ತಾರೆ. ಅಲ್ಲಿ ಪುರುಷರೊಳಗೆ ಸ್ವಯಂಭವ ಮನುವಿನಲ್ಲಿ ನಾನಿದ್ದೇನೆ ಅಂತ ಅಲ್ಲಿ ಹೇಳುತ್ತಾರೆ, ಅದು ಇಲ್ಲಿ ಬಂದಿಲ್ಲ. ಸ್ತ್ರೀಯರೊಳಗೆ ಶತರೂಪಾದೇವಿಯಲ್ಲಿ ನಾನಿದ್ದೇನೆ, ಸ್ವಯಂಭವ ಮನು ಶತರೂಪಾದೇವಿ ಅವರಿಂದನೇ ಪ್ರಿಯವ್ರತ ಉತ್ತಾನಪಾದ ಆಕೂತಿ ದೇವಹೂತಿ ಪ್ರಸೂತಿ ಹೀಗೆ ಬೆಳೆದು ಬಂದು ಮನುಕುಲ ಹೊಂದಿದ್ದ ಅವರಿಂದನೇ. ಆದ್ದರಿಂದ ಅವರಿಬ್ಬರಲ್ಲಿ ನಾನಿದ್ದೇನೆ ಅಂತ ಪರಮಾತ್ಮ ಅಲ್ಲಿ ಹೇಳುತ್ತಾರೆ. ಆಶ್ರಮಗಳಲ್ಲಿ ಸನ್ಯಾಸಾಶ್ರಮದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾರೆ, ಅದು ಇಲ್ಲಿ ಬಂದಿಲ್ಲ. ಅವನ್ನೆಲ್ಲ ಸೇರಿಸಿ ಅದು ಕೃಷ್ಣ ಹೇಳ್ತಾರೆ, ಎಲ್ಲರ ಹೇಳೋದು ಹೊರಟಿಲ್ಲ ಅಂತ ಹೇಳ್ತಾನೆ, ಎಲ್ಲ ಹೇಳೋದು ಹೊರಟಿಲ್ಲ, ಸ್ವಲ್ಪ ಮಾತ್ರ ಹೇಳ್ತೇನೆ, ಸ್ವಲ್ಪ ಮಾತ್ರ ಹೇಳ್ತೇನೆ ಅಂತ ಹೇಳಿ ಹೇಳಿದ. ಇನ್ನೂ ಏನಾದ್ರೂ ಇದೆಯಾ ಅಂತ ಪ್ರಶ್ನೆ ಇದ್ದವರಿಗೆ ಅದನ್ನು ಓದೋರು ಗೊತ್ತಾಗುತ್ತೆ, ಓಹೋ ಎಷ್ಟೊಂದು ಅಲ್ಲಿದೆ ಅಂತ ಹೇಳಿಬಿಟ್ಟು ಇದಕ್ಕಿಂತ ಹೆಚ್ಚು ವಿಸ್ತಾರವಾಗಿ ಅಲ್ಲಿ ಬರ್ತಾ ಇದೆ. ಉದ್ಧವ ಪ್ರಶ್ನೆ ಕೇಳಿದ್ದ ಕೃಷ್ಣ ಕೊಟ್ಟ ಉತ್ತರ ಜ್ಞಾತಿಕ್ ಹೇಳಿದೆ ಅಂದ್ರೆ ಇರೋ ಸಮಗ್ರ ಸಾಹಿತ್ಯವನ್ನೇ ಉಪಯೋಗ ಮಾಡಿಕೊಳ್ಳದೆ ಹೋದರೆ ಸ್ಪಷ್ಟ ಚಿತ್ರ ಸಿಕ್ಕೋದಿಲ್ಲ. ವಿದ್ಯಾರ್ಥಿ ಯಾವುದೋ ಪ್ರಾಬ್ಲಮ್ ಕೊಟ್ಟಿರ್ತಾನೆ, ಸರಿಯಾದ ಉತ್ತರ ಯಾವಾಗ ಸಿಗುತ್ತೆ? ಡೇಟಾ ಅವೈಲ್ ಮಾಡ್ಕೋಬೇಕು ಪೂರ್ತಿಯಾಗಿ. ಡೇಟಾ ಯಾತಕ್ಕೆ ಕೊಟ್ಟಿರ್ತಾರೆ? ಆದರೆ ಯಾವ ಅಂಶ ಬಿಟ್ಟರೂ ಕೂಡ ಪ್ರಾಬ್ಲಮ್ ಉಪಯೋಗ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಫುಲ್ ಡೇಟಾ ಉಪಯೋಗ ಮಾಡಿಕೊಂಡ್ರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗೋದು. ಅನ್ನೆಸರಿ ಡೇಟಾ ಕೊಟ್ಟರೆ ಉಪಯೋಗ ಇಲ್ಲ, ಕೊಟ್ಟವ್ರು ಬುದ್ಧಿ ಇಲ್ಲ ಅಂತಾಗತ್ತೆ, ಅನ್ನೆಸರಿ ಡೇಟಾ ಪ್ರಯೋಜನ ಇಲ್ಲ. ಆದರೆ ಕೊಟ್ಟ ಡೇಟಾ ಉಪಯೋಗ ಮಾಡಿಕೊಡದೆ ಹೋದರೆ ಇವನು ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ. ಅದರಿಂದಾಗಿನೇ ಇವತ್ತು ಎಲ್ಲೆಲ್ಲಿ ಶಾಸ್ತ್ರದ ಬಗ್ಗೆ ಒಂದು ವಿಚಾರ ಬಂತು, ಸಮಗ್ರ ನೋಡ್ಬೇಕಂತ ಎಲ್ಲೆಲ್ಲಿ ಬಂದಿದೆ ಅಂತ ಹೇಳಿ. ಆಚಾರ್ಯರ ಭಾಷ್ಯದ ವೈಶಿಷ್ಟ್ಯ ಯಾವುದೇ ಗ್ರಂಥಕ್ಕೆ ಬರೆದ್ರೂ ಅವ್ರ ಪದ್ಧತಿ. ಉಪನಿಷತ್ ಭಾಷೆಗಳು ಬರೆದಾಗ ಗೀತೆ ಉಪಯೋಗ ಮಾಡ್ತಾರೆ, ಭಾಗವತ ಉಪಯೋಗ ಮಾಡ್ತಾರೆ, ಗೀತೆಗೆ ಉಪನಿಷತ್ಗಳು ಉಪಯೋಗ ಮಾಡ್ತಾರೆ, ಮಹಾಭಾರತಕ್ಕೆ ವೇದಗಳು ಉಪಯೋಗ ಮಾಡ್ತಾರೆ, ವೇದಗಳಿಗೆ ಭಾರತ ಪುರಾಣಗಳ ಉಪಯೋಗವನ್ನು ಮಾಡ್ತಾರೆ. ಹೀಗೆ ಸಮಗ್ರ ಸಾಮಗ್ರಿಯನ್ನು ವಿವೇಚನೆ ತಂದುಕೊಂಡಾಗ ನೀವು ಈವರೆಗೂ ಏನು ಭಗವದ್ಗೀತೆಯ ಅನುವಾದಗಳನ್ನು ಓದಿರ್ತೀರಿ ಅದರ ವ್ಯಾಪ್ತಿಗಿಂತ ಎಷ್ಟು ದೊಡ್ಡ ವ್ಯಾಪ್ತಿಯನ್ನು ನಿಜವಾಗಲೂ ಕೂಡ ಮೂಲಭೂತವಾದ ವಿಭೂತಿ ಯೋಗ ಹೊಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬಹುದು. ಅದರಲ್ಲಿ ಇಂದು ಮುಂದುವರಿಸಿಬಿಟ್ಟು ಪರಮಾತ್ಮ ಅನೇಕ ಹೇಳ್ತಾ ಇದ್ದಾನೆ. ನಿನ್ನಿನ್ನೂ ಕೆಲವನ್ನು ನೋಡಿದ್ದೇವೆ. ಮಹರ್ಷೀಣಾಂ ಭೃಗುರಹಂ ಅಂತ ಹೇಳಿದ, ಮಹರ್ಷೀಣಾಂ ಭೃಗುರಹಂ, ಮಹರ್ಷಿ ಭೃಗುಗಳಲ್ಲಿ ನಾನಿದ್ದೇನೆ. ಈ ಮಾತು ಬರೀ ಮಾತಾಗಿ ಬಂದಿಲ್ಲ, ವೆಂಕಟೇಶ ಕಲ್ಯಾಣ ಕೇಳಿದವರಿಗೆಲ್ಲ ಗೊತ್ತು. ಋಷಿಗಳೆಲ್ಲ ಯಜ್ಞ ಮಾಡ್ತಾ ಇದ್ರು, ಗಾರದ ಮುನಿಗಳು ಬಂದರು, ಇಷ್ಟೆಲ್ಲ ಯಜ್ಞ ಮಾಡ್ತೀರಲ್ಲ, ಇದನ್ನು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಕೇಳಿದರು. ತಕ್ಷಣ ಅವರು ಯೋಚನೆ ಮಾಡಿದರು, ಹೌದಲ್ಲ, ಯಾರಿಗೆ ಸಮರ್ಪಣೆ ಮಾಡಬೇಕು? ಯಜ್ಞ ಎಂಬುದು ಸರ್ವಶ್ರೇಷ್ಠವಾದ ಕಾರ್ಯ, ಅದನ್ನು ಯಾರಿಗೆ ಅರ್ಪಣೆ ಮಾಡಬೇಕು? ಸರ್ವಶ್ರೇಷ್ಠವಾದ ದೇವತೆಗೆ ಅರ್ಪಣೆ ಮಾಡಬೇಕು. ಸರ್ವಶ್ರೇಷ್ಠ ದೇವತೆ ಯಾರು? ಭೃಗುಮುನಿಗಳೇ, ನೀವು ಹೋಗಿ ಬನ್ನಿ ಅಂತ ಕಳಿಸಿಕೊಟ್ರು. ಅವ್ರು ಹೋಗಿ ಬಂದರು, ಬ್ರಹ್ಮಲೋಕ ರುದ್ರಲೋಕ ವಿಷ್ಣುಲೋಕ ಮೂರಕ್ಕೂ ಹೋಗಿ ಬಂದು ಅನಂತರ ಘೋಷಣೆ ಮಾಡಿದರು, ವಿಷ್ಣು ಸರ್ವೋತ್ತಮ ಸ್ವಯಂ. ಶ್ರೀನಿವಾಸ ಕಲ್ಯಾಣ ಕೇಳಿದವರಿಗೂ ಗೊತ್ತು, ತಿರುಪತಿ ಚಿತ್ರ ನೋಡಿದವರಿಗೂ ಗೊತ್ತಿರುತ್ತೆ. ಈ ಸಿನಿಮಾ ನಾಟಕದಲ್ಲೂ ಅದನ್ನು ಬದಲಾಯಿಸಲಿ ಯಾರು ಕೂಡ, ಆ ಭಾಗ ಹಾಗೆ ಬಂದುಬಿಟ್ಟಿದೆ. ಇದು ಮಾಡಿದವರು ಭೃಗುಮುನಿಗಳು. ಯಾತಕ್ಕೆ? ಅಲ್ಲಿ ವಿಷ್ಣುವಿನ ಸನ್ನಿಧಾನ ಇದೆ, ವಿಷ್ಣು ಸರ್ವೋತ್ತಮತ್ತನ್ನು ಹೇಳೋದಕ್ಕೆ ಅವ್ರಿಗೆ ಒಂದು ಅರ್ಹತೆ ಬಂದು ಎಲಿಜಿಬಿಲಿಟಿ ಬಂದಾಗಾಯ್ತು. ಅದನ್ನು ಭೃಗುಮುನಿಗಳಲ್ಲಿ ಕಾಣ್ತಕ್ಕಂಥ ಅಸಾಧಾರಣವಾದಂಥ ಒಂದು ಆ ಪರೀಕ್ಷಕ ಬುದ್ಧಿ ಮತ್ತು ಯಶಸ್ವಿಯಾಗಿ ಬಂದಿತ್ತು ಆಯಾ ಲೋಕಗಳಿಗೆ. ಯಾರನ್ನು ಪರೀಕ್ಷೆ ಮಾಡೋದು ಅಷ್ಟು ಕಷ್ಟ. ತ್ರಿಶ್ವಧೀಶೇಷು ಕೋ ಮಹಾನ್, ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಎಂಬುದನ್ನು ಅತ್ಯಂತ ಸಮರ್ಥವಾಗಿ ತೀರ್ಮಾನ ಮಾಡಿ ಜಗತ್ತಿಗೆ ಸಾರಿದಂಥ ಹಿರಿಮೆಯವರು. ಮುಂದೆ ಹೇಳ್ತಾ, ದೇವರ್ಷ ಅಶ್ವತ್ಥ ಸರ್ವವೃಕ್ಷಾಣ, ಎಷ್ಟು ವೃಕ್ಷಗಳಿವೆ? ಇವತ್ತು ಪೂಜ್ಯ ವೃಕ್ಷ ಅಂದರೆ ಅಶ್ವತ್ಥ ವೃಕ್ಷ. ಎಂಥವನು ಮನೇಲಿ ಅಶ್ವತ್ಥ ಮರ ಇದೆ ಅಂದರೆ ಕಡಿಬೇಕಾದ್ರೆ ಸಾಧ್ಯನೇ ಇಲ್ಲ ಅವನಿಗೆ. ಎಂಥ ನಾಸ್ತಿಕನು ಗಾಬರಿ, ಅಶ್ವತ್ಥ ವೃಕ್ಷನ ತಂಟೆ ಯಾರಾದ್ರೂ ಕೇಳಕ್ಕೆ ಹೋಗಿ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ, ಮಾರಾಯ ಮಾಡಕ್ಕೆ ಹೋಗಬೇಡ, ನನಗೆ ಅನಿಷ್ಟ ಪಡ್ಕೊಳ್ಳುತ್ತಾ ಮೇಲೆ ಅಂತ ಹೇಳುತ್ತಾರೆ. ಅಶ್ವತ್ಥ ವೃಕ್ಷಕ್ಕಿರೋ ಪೂಜ್ಯತೆಯೇ ಬೇರೆ. ಅಶ್ವತ್ಥ ಸರ್ವವೃಕ್ಷಾಣ, ತ್ರಿಮೂರ್ತಿಗಳ ಸನ್ನಿಧಾನ ಇದೆಯಂತೆ. ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿದ್ದಾರಂತೆ ಅದರೊಳಗೆ, ಅದರ ಎಲೆ ಎಲೆಗಳಲ್ಲಿ ಅಪೂರ್ವ ಸಾಮರ್ಥ್ಯ ಇದೆ. ಅಶ್ವತ್ಥ ಸರ್ವವೃಕ್ಷಾಣ ಮತ್ತು ಕೃಷ್ಣ ಇಲ್ಲಿ ಹೇಳಿಬಿಟ್ಟು 15ನೇ ಅಧ್ಯಾಯದ ಮೊದಲ ಶ್ಲೋಕದೊಳಗೆ ಜಗತ್ ಅಶ್ವತ್ಥ ವೃಕ್ಷ ಇದ್ದಾಗೆ ಇದ್ದ ಹೇಳ್ತಾರೆ. ಅದು ಎಷ್ಟು ಉಪಯೋಗಕ್ಕೆ ಬರುತ್ತೆ? ಅಶ್ವತ್ಥ ವೃಕ್ಷ ಇಡೀ ಜಗತ್ತಿನ ಒಂದು ಕ್ರಾಸ್ ಸೆಕ್ಷನ್ ಇದ್ದಾಗೆ. ಅಶ್ವತ್ಥ ವೃಕ್ಷದ ಪರಿಕಲ್ಪನೆಯ ಪ್ರಯೋಜನವನ್ನು ಈ ಒಂದೇ ಒಂದು ಮಾತಿಗೆ 15ನೇ ಅಧ್ಯಾಯದ ಆ ಭಾಗವೆಲ್ಲ ಭಗವಂತ ತಾನೇ ಮಾಡಿದ ವ್ಯಾಖ್ಯಾನ, ತನಗೆ ತನ್ನ ವಾಕ್ಯಕ್ಕೆ ತಾನೇ ಬರೆದ ಭಾಷ್ಯ ಅದು. ಒಂದು ಎಲ್ಲ ವೃಕ್ಷಗಳ ಮಧ್ಯೆ ಅಶ್ವತ್ಥ ವೃಕ್ಷಕ್ಕೆ ಅಷ್ಟು ಅದರ ನೆರಳಿಗೆ ಅಷ್ಟು ಮಹತ್ವ ಇದೆಯಂತೆ. ಅದರ ನೆರಳಿಗೆ ಇನ್ನು ಪುರಾಣಗಳಲ್ಲಿ ಹೇಳುತ್ತಾರೆ, ಯಾವ ನದಿ ಅಥವಾ ಸರೋವರದ ತೀರದೊಳಗೆ ಅಶ್ವತ್ಥ ವೃಕ್ಷ ಇದ್ದು ಅಶ್ವತ್ಥ ವೃಕ್ಷದೊಳಗೆ ಅದರ ನೆರಳೇನಾದರೂ ಆ ನೀರಿನೊಳಗೆ ಬಿದ್ದರೆ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ವಾಸಿಯಾಗದಿರ ರೋಗಗಳೇ ಇಲ್ಲ ಅಂತ ಸಿದ್ಧಿ ಇದೆ ಅಂತ ಹೇಳುತ್ತಾರೆ. ಎಷ್ಟು ಜನಕ್ಕೆ ಗೊತ್ತದು? ಗೊತ್ತೇ ಇಲ್ಲ. ಹೋಗು ಸುಮ್ಮನೆ ಸುತ್ತಾರೆ ಬಂದ್ಬಿಡ್ತಾರೆ, ಅವ್ರು ಯೋಚನೆ ಮುಂದೆ ಮಾಡಲಿಕ್ಕೆ ಹೋಗೋದಿಲ್ಲ. ಅಂಥ ಸ್ಥಳ ಎಲ್ಲ ಕಡೆ ಸಿಗೋದು, ಎಲ್ಲೋ ಕೆಲವು ಕಡೆ ಮಾತ್ರ ಅಂತ ಒಂದು ಸ್ಥಳಗಳು ಅಂತ. ಆ ಸ್ಥಳ ತುಂಬ ಪ್ರಸಿದ್ಧವಾದ ಸ್ಥಳಗಳಾಗಿರುತ್ತೆ. ಅದು ಬಾವಿಯಾಗಲಿ ಕೆರೆಯಾಗಲಿ ಸೊ ಏನೇ ಆಗಿರಲಿ, ಅಶ್ವತ್ಥ ವೃಕ್ಷ ಇದ್ದ ನೆರಳು ಬಿಡಬೇಕು ಅದರೊಳಗೆ. ಈ ಚೀಕಲಪರಿ ವಿಧಿಯಲ್ಲ, ಅಲ್ಲಿ ದೊಡ್ಡ ಕ್ಷೇತ್ರ ಆಗಕ್ಕೆ ಅದೊಂದು ಕಾರಣ. ಅಲ್ಲಿ ಅಶ್ವತ್ಥ ವೃಕ್ಷ ಇದೆ, ಶ್ರೀಪಾದರಾಜರ ಪ್ರತಿಷ್ಠಾಪನ ಅಶ್ವತ್ಥ ವೃಕ್ಷ. ಅದು ಒಂದು ಪಕ್ಕದಲ್ಲೇ ತುಂಗಭದ್ರಾ ನದಿ, ಅದು ತುಂಬ ಪ್ರವಾಹ ಇದ್ದ ನೀರದಲ್ಲಿ ನೆರಳು ಸರಿಯಾಗಿ ನೆರಳು ಬೀಳುತ್ತದೆ. ಇದು ಅರ್ಥ ಮಾಡಿಕೊಂಡ್ರೆ ಅಶ್ವತ್ಥ ವೃಕ್ಷದ ಹಿರಿಮೆ ಪುರಾಣಗಳೇ. ಅದರಲ್ಲಿ ದೊಡ್ಡ ಅಶ್ವತ್ಥನಾರಾಯಣ ಸ್ತೋತ್ರ ಅಂತ ಎಷ್ಟೋ ಭಾಗಗಳುಂಟು. ಅದೆಲ್ಲ ಯೋಚನೆ ಮಾಡಿದರೆ ಇದೆಲ್ಲ ಬರೀ ಮೂಢನಂಬಿಕೆಗಳಿಂದ ಬಂದಿದ್ದಲ್ಲ, ತುಂಬ ಅರ್ಥವತ್ತಾಗಿ ಬಂದಿತ್ತು. ಮತ್ತೆ ಯಜ್ಞಾರ್ಹ ವೃಕ್ಷಗಳಲ್ಲಿ ಅಶ್ವತ್ಥಕ್ಕೆ ಬಹಳ ಮಹತ್ವ ಉಂಟು, ಪ್ರದಕ್ಷಿಣೆಗೆ ಮಹತ್ವ ಉಂಟು, ಅದರ ಸ್ಪರ್ಶಕ್ಕೆ ಮಹತ್ವ. ಅಶ್ವತ್ಥ ವೃಕ್ಷ ಮುಟ್ಟಿದರೆ ಎಷ್ಟೋ ಪಾಪ ಪರಿಹಾರ ಆಗುತ್ತೆ. ಆದರೆ ಜನಗಳು ಹುಷಾರಾಗಿರಬೇಕು. ಈಗ ಅಂದ್ಕೊಂಡು ಯಾವಾಗಲೂ ಮುಟ್ಟಕ್ಕೆ ಹೋಗಬೇಡಿ, ಮತ್ತೆ ಶನಿವಾರ ಮಾತ್ರ ಮುಟ್ಟಬೇಕನ್ನ ಅಂತ ಉಳಿದ ದಿವಸ ಮುಟ್ಟಬಾರದು. ಶನಿವಾರ ಮಾತ್ರ ಮುಟ್ಟು, ಉಳಿದ ದಿವಸ ಮುಟ್ಟಿಬಿಟ್ರೆ ಬ್ರಹ್ಮಾಷ್ಟ್ರ ಸೇರ್ಕೊಳ್ಳುತ್ತೆ ಬಂದ್ಬಿಟ್ಟು. ಅದು ಎಷ್ಟೋ ಜನ ಸೇರ್ಕೊಳ್ಳೋಕೆ ಹಾಗಾಗಿರ್ತಾರೆ, ಎಷ್ಟೋ ಜನಪ್ಪ ಎಂದೆಂದ ಮುಟ್ಟಿಬಿಟ್ಟಿರ್ತಾರಲ್ಲ, ಫಜೀತಿ ಆಗ್ತದೆ. ಎಂದೆಂದ ಸ್ವಚ್ಛ ಮುಟ್ಟಾಗಿಲ್ಲ, ಪ್ರದಕ್ಷಿಣೆ ಎಂದು ಬೇಕಾದ್ರೆ ಹಾಕ್ಬಹುದು, ತಪ್ಪಲ್ಲ, ಪ್ರದಕ್ಷಿಣೆ ಎಂದು ಬೇಕಾದ್ರೆ ಹಾಕ್ಬಹುದು. ಅದು ಸ್ಪರ್ಶ ಮಾಡಬೇಕಾದ್ರೆ ಮಾತ್ರ ಅದು ಶನಿವಾರ ಮಾತ್ರ ಆಗಿರಬೇಕು. ಮತ್ತೆ 12 ಗಂಟೆ ಮೇಲೆ ಎಂದೂ ಇಲ್ಲ. ಯಾವುದೇ ಪುಣ್ಯಕಾರ್ಯಕ್ಕೆ ತುಂಬಾ ಶ್ರೇಷ್ಠವಾದ ಕಾಲ ಮಧ್ಯಾಹ್ನದೊಳಗೆ ಮುಗಿಬೇಕು. ಯಾವ 3 ಗಂಟೆಗೆ ಸ್ನಾನಕ್ಕೆ 4 ಗಂಟೆಗೆ ಹೋದ್ರೆ ಪ್ರಯೋಜನ ಇಲ್ಲ. ಮತ್ತೆ ಊಟ ತಿಂಡಿ ತಿಂದೋಗರು ಎಲ್ಲೋದ್ರೂ ಉಪಯೋಗನೇ ಇಲ್ಲ, ವೇಸ್ಟ್. ಅದು ಒಂದು ಯಾವುದೇ ತಿಂದು ಮಾಡತಕ್ಕಂಥ ಯಾವುದೇ ಧರ್ಮ ಕಾರ್ಯಕ್ಕೂ ಮಹತ್ವ ಇಲ್ಲ. ಉಪವಾಸ ಇದ್ರೆ ಮಾತ್ರ ಅದಕ್ಕೆ ಮಹತ್ವ ಬರೋದು. ಏಕಾದಶಿ ಆ ದಿವಸ ಪೂರ್ತಿ ಉಪವಾಸ ಇರಬೇಕು, ಉಳಿದ ಧರ್ಮ ಕಾರ್ಯಗಳು ಆಗೋವರೆಗೂ ಉಪವಾಸ ಇರಬೇಕು. ಎಷ್ಟೆಷ್ಟು ಇರ್ತಾರೆ ಅಷ್ಟು ಸಿದ್ಧಿ ಬರ್ತದೆ. ಅಶ್ವತ್ಥ ವೃಕ್ಷದ ಪ್ರಯೋಜನ ಹಾಗೆ ಪಡೆದ್ರೆ ಯುದರಾಶ್ವತ್ಥ ಎಷ್ಟು ಪ್ರಸಿದ್ಧವಾದದ್ದು, ತುಂಬ ದೀರ್ಘಕಾಲ ಬಾಳಿಕೆ ಬರತಕ್ಕಂಥ ಅಶ್ವತ್ಥ ವೃಕ್ಷದ ಅದೇನೆ ತುಂಬ ವರ್ಷಗಳಾಗಿರ್ತಕ್ಕಂಥ ಅಶ್ವತ್ಥ. 5000 ವರ್ಷ ಆಯ್ತು ಆ ಲೆಕ್ಕದೊಳಗೆ ಮಹಾಭಾರತ ನಡೆದು 5000 ವರ್ಷ ಆಯ್ತು. ಇಷ್ಟು ಪ್ರಾಚೀನವಾಗಿರ್ತಕ್ಕಂಥ ಹಿರಿಮೆ, ಅದರ ವ್ಯಾಪ್ತಿ, ಅದರ ಸಿದ್ಧಿ ಫಲ ಒಂದೊಂದು ಶ್ರೇಷ್ಠವಾದ. ಅದು ಭಗವದ್ಗೀತೆಯಲ್ಲಿ ಏನು ಬಂದಿದೆ ಸುಮ್ಮನೆ ಹೇಳಿದ್ದಲ್ಲ, ಅತ್ಯಂತ ಪರೀಕ್ಷಿತವಾಗಿ ಎಷ್ಟರ ಯೋಚನೆ ಮಾಡಿದರೂ ಕೂಡ ಹೌದು ಅನ್ನಬೇಕು ಅಂತ ಮಾತನ್ನು ಹೇಳುತ್ತಾನೆ. ದೇವಋಷೇಣಾಂಚ ನಾರದಃ, ದೇವಋಷಿಗಳಲ್ಲಿ ನಾರದರಲ್ಲಿ ನನ್ನ ಸನ್ನಿಧಾನ ಉಂಟು. ಈ ಮಾತು ಹೇಳಿ ಭಾಗವತ ಓದಿ, ಧ್ರುವ, ಪ್ರಹ್ಲಾದ, ಪ್ರಾಚೀನ ಬರಿಹಿ, ಪೃಥು, ಎಷ್ಟೆಷ್ಟು ಜನಗಳಿದ್ದಾರೆ, ಎಲ್ಲ ನಾರದರ ಶಿಷ್ಯರೇನೆ. ನಾರದರಿಂದ ಪಾಠ ಕಲಿತು ಅಷ್ಟು ಮುಂದೆ ಬಂದವರು. ಅದಕ್ಕೆ ದೇವಋಷೇಣಾಂಚ ನಾರದಃ, ಆ ಮಾತು ಯಥಾರ್ಥವಾದಂಥ ಮಾತು. ಮತ್ತು ಇನ್ನು ಮುಂದುವರಿಸ್ತಾರೆ ಈ ರೀತಿ ಒಂದೆರಡು ಕಡೆಯಲ್ಲ ಅರ್ಜುನ. ನಾ ಐರಾವತಂ ಗಜೇಂದ್ರಾಣಾಂ ಉಚ್ಚೈಶ್ರವಸ ಅಶ್ವಾನಾಂ ವಿದ್ಧಿಮಾಂ ಅಮೃತೋದ್ಭವಂ. ಈ ಕುದುರೆಗಳೊಳಗೆ ಉಚ್ಚೈಶ್ರವಸ್ ಅಂತ ಕುದುರೆ ಇದೆ, ಅದರಲ್ಲಿ ವಿಭೂತಿ ರೂಪ ಉಂಟು. ಉಚ್ಚೈಶ್ರವಸ್, ಆ ಕುದುರೆಯ ವೈಶಿಷ್ಟ್ಯ ಅಂದರೆ ಅಚ್ಚೆ ಬಿಳಿ ಬಣ್ಣದ ಕುದುರೆ ಅಂತ. ಎಷ್ಟೋದರ ಬಾಲದ ಕೂದಲ ಸಮೇತ ಬಿಳಿ ಬಣ್ಣ ಅಂತ, ಅದು ವಿಶೇಷ. ಬಾಲ 100% ಬೆಳಗಾರಿತ ಕುದುರೆ ಅಂದರೆ ಉಚ್ಚೈಶ್ರವಸ್ ಕುದುರೆ. ಅದೆಲ್ಲೋ ಎಲ್ಲೋ ಕಡೆ ಅದು ಒಂದೇ ಆರಿತಿ ಮತ್ತೆ ಯಾವುದೂ ಸಿಗೋದೇ ಇಲ್ಲ. ಅದು ಬಂದಿದ್ದು ಯಾವಾಗ ಅಂದ್ರೆ ಅಮೃತೋದ್ಭವಂ ಅಂತ ಕರೀತಾರೆ. ಅಮೃತೋದ್ಭವ ಅಮೃತ ಮಥನದ ಕಾಲಕ್ಕೆ ಹುಟ್ಟಿ ಬಂದದ್ದು ಅದು. ಅಂದರೆ ಭಾಗವತ ರೆಫರೆನ್ಸ್ ಬಂತಾಗ, ಅಮೃತದ ಮಥನ ಕಾಲದ ರೆಫರೆನ್ಸ್ ಬಂತು. ಅದು ಕಥೆ ಬರೋದೆಲ್ಲಿ? ಮಹಾಭಾರತದಲ್ಲಿ ಬರುತ್ತೆ, ಭಾಗವತ ಪುರಾಣದಲ್ಲಿ ಬರುತ್ತೆ. ಅದು ಉಪಯೋಗ ಮಾಡ್ಕೊಳ್ಳದೆ ಹೋದರೆ ಗೀತೆ ಇನ್ಗೆ ಅರ್ಥ ಆಗೋದೇ ಇಲ್ಲಾಗ. ಅಮೃತ ಮಥನ ಕಾಲಕ್ಕೆ ಬಂತು ಅಂತ ಹೇಳಿದ ತಕ್ಷಣ ಆ ಕಥೆಯನ್ನೆಲ್ಲ ಯೋಚನೆ ಮಾಡಬೇಕಾಗ. ಅದರಲ್ಲೇ ಬಂದಿದ್ದು ಇನ್ನೊಂದು ಅಪೂರ್ವ ವಸ್ತು ಅಂದರೆ ಐರಾವತಂ ಗಜೇಂದ್ರಾಣ. ಆ ಕಾಲಕ್ಕೆ ನರಾಣಾಂಚ ನರಾಧಿಪಂ, ಐರಾವತ ಆನೆ ಬಂದಿದ್ದು ಆಗ್ಲೇನು. ಅದು ಅಚ್ಚೆ ಬಿಡಿ ಬಣ್ಣದ ಆನೆ, ಕರಿ ಬಣ್ಣದ ಆನೆ ಯಾರು ಐರಾವತ ತೋರಿಸಿಬಿಟ್ರೆ ಅವ್ರ ಭಗವದ್ಗೀತೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಅರ್ಥ. ಅಚ್ಚೆ ಬಿಡಿ ಬಣ್ಣದ ಆನೆ, ಅದಕ್ಕೆ 4 ದಂತಗಳು, ಅದು 7 ಸೊಂಡಲುಗಳ ಆನೆ ಅಂತ ವಿಶೇಷ ಚಿತ್ರವನ್ನು ಕೊಡ್ತಾರೆ. ಅದು ಭೂಲೋಕದಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅದು ದೇವಲೋಕದ ಆನೆ. ಅಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಇದೆಲ್ಲ ಯೋಚನೆ ಮಾಡಿ, ನರಾಣಾಂಚ ನರಾಧಿಪಂ, ರಾಜರೊಳಗೆ ವಿಭೂತಿ ರೂಪ ಇರುತ್ತೆ. ಇದೊಂದು ಬಹಳ ಮುಖ್ಯವಾದ ಮಾತು. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯ ಹಿಂದಿನ ಕಾಲಕ್ಕೆ ಆ ಮೈಸೂರು ಮಹಾರಾಜರೆಲ್ಲ ಇದ್ದ ಕಾಲಕ್ಕೆ ವಿದ್ವಾಂಸರೆಲ್ಲ ಕೂಡ ಅವರನ್ನ ಆಳುವ ಮಹಾಸ್ವಾಮಿಗಳು ಅಂತ ಕರೀತಾ ಇದ್ರು. ರಾಜಮಹಾರಾಜರ ಆಹ್ವಾನಕ್ಕಾಗಲಿ ಇದಕ್ಕಾಗಲಿ ಎಂದೂ ವಿವಾದ ಮಾಡ್ತಿರಲಿಲ್ಲ. ಯಾಕೆ? ಆ ವ್ಯಕ್ತಿ ಯಾರೇ ಇರಬಹುದು, ಒಳಗೆ ದೇವರ ಸನ್ನಿಧಾನ ಇರುತ್ತೆ ಅಂತಕ್ಕಂಥ ಭಾವನೆ, ದೇವರ ಸನ್ನಿಧಾನ ಇರುತ್ತೆ ಅಂತ ಭಾವನೆಯಿಂದ ಆಳುವ ಜನಗಳಿಗೆ ಅಷ್ಟು ಮಹತ್ವ ಇದೆ. ರಾಜ ಪ್ರತ್ಯಕ್ಷ ದೈವತಂ ಅಂತ ಒಂದು ಮಾತು, ರಾಜ ಪ್ರತ್ಯಕ್ಷ ದೈವತಂ. ನಮ್ಮ ಕಣ್ಣಿಗೆ ದೇವರು ಕಾಣೋದಿಲ್ಲ, ರಾಜರೊಳಗೆ ನಿಂತು ಮಾಡಿಸ್ತಾನೆ. ಅನೇಕರು ಏನ್ ತಪ್ಪು ತಗೊಂಡು ರಾಜರೇ ದೇವರು ಅಂತ ಅದು ತಪ್ಪಾಯ್ತು. ಬನ್ನಿ, ರಾಜರೇ ದೇವರಲ್ಲ, ರಾಜರೊಳಗೆ ದೇವರ ಸನ್ನಿಧಾನ ಇರ್ತದೆ ಅಂತ. ಆ ಪವರ್ ಅಂತ ಏನು ಕರಿತೇವೆ ಅದು ದೇವರಿಟ್ಟಿದ್ದಕ್ಕೆ ಬಂದಿದ್ದೆ ಹೊರತು ತಿಳಿದು ಹೊರ ಬರತಕ್ಕಂಥದ್ದಲ್ಲ. ಸುಭಾಷಿತಲ್ಲೂ ಹೇಳುತ್ತಾರೆ, ನಾ ವಿಷ್ಣು ಪೃಥ್ವೀಪತಿ, ಯಾರಲ್ಲಿ ವಿಷ್ಣುವಿನ ಸನ್ನಿಧಾನ ಇಲ್ಲ ಅವನೆಂದೂ ರಾಜ್ಯ ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲದ್ರೆ ಉಚ್ಚಾಪಟ್ಟೆ ಆಡುತ್ತಾರೆ. ಆದರೆ ಅದಕ್ಕೆ ಯಾರು ಬೇಕಾದ್ರೂ ಸಾಕು. ವ್ಯವಸ್ಥಿತವಾದ ರಾಜ್ಯ ಕೊಡಬೇಕಾದ್ರೆ ಮಾಂಧಾತ ನಹುಷು ಅಂಬರೀಷ ಸಗರವು ರಾಜ ಪೃಥುಹು ಹೈಹಯ ಮಾಂಧಾತ ಅಂತೇನು ಕೇಳುತ್ತೇವರೆಲ್ಲರೂ ಕೂಡ ವಿಶ್ವಖ್ಯಾತಿಯ ಮಹಾರಾಜರುಗಳು. ಅವರ ವಿಶೇಷವಾದ ಸನ್ನಿಧಾನ ಇದ್ದಿದ್ದು ಅದಕ್ಕೆ ಅವರಿಗೆ ಮಹತ್ವ ಬಂದಿದೆ. ಆದರೆ ರಾಜ